यदिदं तव वक्तानाम् अस्माकं नृहरेहरे तदा सुकार्यं कार्यज्ञ प्रलयकायितप्रभ हरिकथामृतसार गुरुगळ करुणदिन्दा पणितु पेळुवे परम भगवत् भक्तरिदनादरदि केळुवुदु कृष्ण. ಪಂಚಮಹಾಯಜ್ಞ ಸಂಧಿಯಲ್ಲಿ 13th ಪದ್ಯ. ಇಷ್ಟು ತನಕ ನಾವು 12 ಪದ್ಯಗಳಲ್ಲಿ ಅನೇಕ ರೂಪಗಳನ್ನ ನೋಡಿದ್ದೀವಿ, ಅನೇಕ ವಿಧವಾದ ರೀತಿಯಿಂದ ಹೇಳಿದ್ದಾರೆ. ಸ್ಥೂಲವಾಗ ನಮ್ಗೆ ಇಷ್ಟು ರೂಪಗಳು, ಇಷ್ಟು ನಂಬರ್ಸ್ ಹೇಗೆ ಚಿಂತನೆ ಮಾಡ್ಬೇಕು ಅಂದ್ರೆ, ಟು ಸ್ಟಾರ್ಟ್ ವಿತ್ ಫಸ್ಟ್ ರೂಪಗಳು ಅಂತ ತಗೊಂಡಾಗ ಫಸ್ಟ್ 5 ರೂಪಗಳು ಅಂತ ಶುರು ಮಾಡಿದ್ದಾರೆ. ಜನನಿ ಪಿತಾ ಭೂವಾರಿ ದಾ ಅಂಬರ ಅಂಬೋ ಅದಲ್ಲಿ 5 ರೂಪಗಳು, ಅದು 5:30 ಅಂತ ತಕೊಳ್ಳಿ ಬೇಕಾರ, 5 ಅಥವಾ 30 ರೂಪ ಇದೆ ಅಂತ ಸ್ಥೂಲವಾಗಿ ತಕೊಳ್ಳಿ. ಆಮೇಲೆ ನೆಕ್ಸ್ಟ್ ತಕೊಂಡ ರೂಪಗಳು ಏನು ಅಂದ್ರೆ, ಇಷ್ಟು ರೂಪಗಳಿಂದ ನಾವು ಹುಟ್ಟಿದ್ದೀವಿ, ಹುಟ್ಟುವಾಗ ಹುಟ್ಟಿದ ಈ ದೇಹದಲ್ಲಿ 30 ರೂಪಗಳು, 5 ಪ್ರಧಾನವಾದ ಅಗ್ನಿ, 30 ರೂಪಗಳು ಅಂತ ಚಿಂತನೆ ಮಾಡೋದು. ಹುಟ್ಟಿದ ಮೇಲೆ ನಾವು ಮಾಡುವಂತ ಸ್ಥಿತಿ ಕಾರ್ಯಗಳು, ಅದು ಏನು ಮಾಡಬೇಕು ಅಂದ್ರೆ, ಅದಕ್ಕೆ ನಮಗೆ ಒಂದು ನಮ್ಮ ಪಾಪಗಳು ಅಡ್ಡವಾಗ ಕೂತಿರತ್ತ, ರೋಗ ರುಜಿನಗಳು ಬರುತ್ತ, ಅದು ಸ್ಥಿತಿ ಕಾಲದಲ್ಲಿ ನಾವು ಯಾವ ತರ ಚಿಂತನೆ ಮಾಡ್ಬೇಕು ಅಂದ್ರೆ, ಆತ್ಮದಲ್ಲಿ 1 ರೂಪ ಹೇಳ್ಬಿಟ್ಟು 3 ಅಚ್ಯುತ ಅನಂತ ಗೋವಿಂದ, ಈ 3 ತಾಪತ್ರಯಗಳು, 3 ಆ 3 ತಾಪತ್ರಯಗಳು ಹೋಗ್ಬೇಕಂದ್ರೆ ನಮ್ಮ ಬಿಂಬರೂಪನಾದ ಒಬ್ಬನೇ ಏಕಾತ್ಮನೇ, ಈ 3 ಅಚ್ಯುತ ಅನಂತ ಗೋವಿಂದ, ಈ ತರ ಚಿಂತನೆ. ನೆಕ್ಸ್ಟ್ ಏನಾಯ್ತು, ಫಸ್ಟ್ 5 ಅಥವಾ 30 ರೂಪದಿಂದ ಬಂದಿದ್ದೀವಿ, ಸ್ಥಿತಿ ಕಾಲ ಅಂತ ತಕೊಂಡಾಗ ನಮ್ಗೆ 1 ಏಕಾತ್ಮ ಇದೇ ಬಿಂಬ, ವಾಸನಾ ಬಿಂಬ ಅಂತ ಇವನಿದ್ದಾನೆ, ಇವನೇ 3 ರೂಪದಿಂದ ಅಲ್ಲಿ 4 ರೂಪಗಳು ಬಂತು. ಸೊ 4 ರೂಪ ಆದ ಮೇಲೆ ಅದು ಒಳಗೊಳಗೆ ಇನ್ನೂ ಅನೇಕ ರೂಪಗಳು ಹೇಳ್ತಾ ಹೋಗ್ತಾರೆ, ಅಷ್ಟು ನಂಬರ್ಸ್ ನಮ್ಗೆ ಜ್ಞಾಪಕ ಇಲ್ಲ. ಸ್ಥೂಲವಾಗಿ ಡೈಲಿ ಮಾಡ್ಬೇಕಂದ್ರೆ ಈ 4 ರೂಪಗಳು, ಈ 4 ರೂಪ ನಮ್ಮ ದೇಹದಲ್ಲಿ ಇನ್ನು ಎಷ್ಟು ರೀತಿಯಾಗಿದೆ ಅಂದ್ರೆ, 10 ರೂಪವನ್ನ ಕೊಟ್ಟಿದ್ದಾರೆ. ಈ 10 ರೂಪ ಹೇಗೆ ನೆನಪಿಟ್ಕೋಬೇಕು ಅಂದ್ರೆ, ಪ್ರಾಣಾಪಾನ ವ್ಯಾನ ಉದಾನ ನಾಗ ಕುರ್ಮಾಕೃಗಳ ದೇವದತ್ತ ಧನಂಜಯ, ಹೀಗೆ ನಾವು ಚಿಂತನೆ ಮಾಡುವಾಗ ಅಲ್ಲಿ ಇರುವಂತ ಹೇಗೆ ಚಿಂತನೆ ಮಾಡೋದು ಅಂದ್ರೆ, ಈ 10ಗೆ ದಾಸರೇ ಈ ಒಂದು ಪದ್ಯದ ಈ ಒಂದು ಸಂಧಿ ಕೊನೆಯಲ್ಲಿ ಅದಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. 10 ಚಿಂತನೆ ಹೇಗೆ ಮಾಡೋದು ಅಂದ್ರೆ, 10 ದಶಾವತಾರ ಯಾವಾಗ ತಕೊಂಡ್ರೆ ನಾವು ಮೇನ್ ಆಗಿ ದಶಾವತಾರ ದಶಾವತಾರ ದಶ ಅಂದ್ರೆ ಅನೇಕ ಸಂಖ್ಯೆ ಬರುತ್ತೆ, ಇದ್ರೂ ದಶಾವತಾರಗಳನ್ನ ಇಟ್ಟುಕೊಳ್ಳೋದು. ಸೊ ಏನಾಯ್ತು ಇವಾಗ, ಇದು ಸಿಂಪ್ಲಿಫೈಡ್ ಆಗ ಸ್ಥಿತಿ ಕಾಲದಲ್ಲಿ ನಾವು ಮಾಡುವಾಗ ಏಕಾತ್ಮ ಚಿಂತನೆ ಮಾಡಿ 3 ತಾಪತ್ರಯಗಳಿಂದ ಬರುವಂತ ಅಚ್ಯುತ ಅನಂತ ಗೋವಿಂದ, ಇದು ನಾವು ದಿನಾಗ್ಲೂ ಮಾಡೋದೇ, ಏಕಾತ್ಮ ನನ್ನ ಬಿಂಬರೂಪನೇ ಅಂತ ಕನೆಕ್ಟ್ ಮಾಡಿ ಅಚ್ಯುತ ಅನಂತ ಗೋವಿಂದ ಚಿಂತನೆ ಮಾಡ್ತೀವಿ. ಅದಾದ ಮೇಲೆ ಇನ್ನು 10 ರೂಪಗಳು ಅಂತ, 10 ರೂಪಗಳು ಅಂದ್ರೆ ಜ್ಞಾಪಕ ಬಂದಿಲ್ವಾ, ನೀವು ಬಂದು ನಮ್ಮ 10 ಇಂದ್ರಿಯ ಯಾವ ಈ ಸ್ಥಿತಿ ಕಾಲದಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಂತ 10 ಇಂದ್ರಿಯಗಳಿಂದ ಮಾಡ್ಬೇಕಾಗಿದೆ. ಈ 10 ಇಟ್ಕೊಳ್ಳಿ. ಈ 10 ಹೇಗೆ ಇಲ್ಲಿ ಹೇಳಿಲ್ಲವೇ ಅಂದ್ರೆ, ಕೊನೆಯಲ್ಲಿ ಹೇಳ್ತಾರೆ ಇಲ್ಲಿ ಸೂಚಕ ಹೇಗೆ ಅಂದ್ರೆ, ನೋಡಿ 10ನೇ ಪದ್ಯದಲ್ಲಿ ದಶ ಮಾರುತನೊಳಗಿದ್ದು ಅವರವರ ಹೆಸರಿಂದ ಕರೆಸುವಂತ, ದಶ ಮಾರುತನೊಳಗಿದ್ದು ಪ್ರಾಣ ಅಪಾನ ವ್ಯಾನ ಈ ಹೆಸರಿಂದ ಕರೆಸುತ್ತಾ, ಈ ರೂಪಗಳು ವಿಶೇಷವಾಗಿ ಏನು ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಈ ತರ ಈ 10 ದಶಾವತಾರದಲ್ಲಿ ಬಂದ ರೂಪಗಳನ್ನೇ ಇಟ್ಕೋಬೇಕು. ಇದು ಇನ್ನೊಂದು ಮುಖ, ಈಸಿಯರ್ ಮುಖ, ಅದನ್ನ ಕೊನೆಯಲ್ಲಿ ಕೊಡ್ತಾರೆ. ಏನು ರೂಪಗಳನ್ನು ಜ್ಞಾಪಕ ಬಂದಿಲ್ಲವಾ, 10 ದಶಾವತಾರ 10 ಎಲ್ಲರಿಗೆ ಗೊತ್ತು, ಅದು 10 ಆ 10ನ 10 ಇಂದ್ರಿಯದಲ್ಲಿ ಇಟ್ಟುಕೊಳ್ಳಿ ಅಂತ ಅಲ್ಲಿ ವಿವರ ಕೊಡ್ತಾರೆ. ಸೊ ಇಲ್ಲಿ ಸ್ಥೂಲವಾಗಿ ನೋಡ್ಬೇಕಂದ್ರೆ ಆ 10ನ ಇಟ್ಟುಕೊಳ್ಳಿ. ಆ 10 ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಏನ್ ಬರಬೇಕಾಗಿದೆ, ಈ ಸ್ಥಿತಿ ಕಾಲದಲ್ಲಿ ನಮ್ಗೆ ಬರಬೇಕಾದ್ದು, ನಮಗೆ ಅಜ್ಞಾನಗಳು ಹೋಗಬೇಕು, ಜ್ಞಾನ ಬರಬೇಕು. ಯಾಕೆಂದ್ರೆ ನಮ್ಮಲ್ಲಿ ಅಜ್ಞಾನ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ, ಇದು ಫಸ್ಟ್ ಹೋಗಬೇಕು ಆಮೇಲೆ ಜ್ಞಾನ ಬರಬೇಕು. ಅದಕ್ಕೆ ವಿಶೇಷವಾದ ಈ ರೂಪಗಳನ್ನ ಕೊಟ್ಟಿದ್ದಾರೆ. ಈ ರೂಪಗಳು ಇದು ಒಂದು ವಿಶೇಷ, ಇದ್ರಲ್ಲಿ ಏನು ಅಂದ್ರೆ ಇದು ಎಲ್ಲಿ ಇದೆ ಅಂತ ಅದು ವಿವರಣೆ ನಾವು ನೋಡಿದ್ದೀವಿ. ಏನು ಆ ಒಂದು 12th ಪದ್ಯ ನೋಡುವಾಗ ಅಲ್ಲಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ರೀ ದುರ್ಗಾರಮಣ, ಶ್ರೀ ದುರ್ಗಾ ದುರ್ಗೆಯ ವಿಶೇಷವಾಗಿ ದುರ್ಗಾ ತಾ 3ನೇ ಗುಣಮಾನಿ ಅಂತಾನು ಹೇಳಿದ್ದಾರೆ. ಸೊ ಶ್ರೀಯೇ ದುರ್ಗಳ ದುರ್ಗೆ ಎಂಬ ರೂಪದಿಂದ ಇದ್ದಾಳೆ. ಈ ದುರ್ಗೆ ರಮಣ ಅಂತ ಹೇಳುವಾಗ ಇಲ್ಲಿ ವಿಶೇಷವಾಗಿ ಯಾರನ್ನ ಹೇಳ್ತಾರೆ ಅಂದ್ರೆ, 1 ನರಸಿಂಹದೇವ ಸಂಕೃಷ್ಣ ಅಥವಾ ನರಸಿಂಹನ ಧ್ಯಾನ. ಯಾವಾಗ ಹೋದ ಯಾವಾಗ ನಾವು ಚಿಂತನೆ ಮಾಡಿದ್ದಾಲೋ ಈ ನರಸಿಂಹನ ಸ್ಮರಣೆ ಮಾಡ್ತೀವಿ. ಯಾಕೆಂದ್ರೆ ದುರಿತಗಳು ಹೋಗ್ಬೇಕು, ಪಾಪಗಳು ಹೋಗ್ಬೇಕು ಅಂದ್ರೆ ವಿಶೇಷವಾಗಿ ನರಸಿಂಹ ಆ ಸ್ಮರಣೆ ಮಾಡ್ತೀವಿ. ಅದನ್ನೇ ತಗೊಳ್ಳೋದು, ದುರ್ಗಾ
ದುರ್ಗಾರಮಣ ಎಂಬುದಕ್ಕೆ ನರಸಿಂಹನನ್ನೇ ಇಟ್ಟುಕೊಳ್ಳೋದು. ಅದಕ್ಕೆ ನಾವು ನೋಡಿದ್ದೀವಿ ಆ ಒಂದು ಸುಳಾದಿ ಕಳಿಸಿದ್ದಾಗಲೂ ರಾಯರ ದರ್ಶನ, ರಾಯರ ಬೃಂದಾವನ ದರ್ಶನ ಹೇಗೆ ಮಾಡಬೇಕು ಅಂದ್ರೆ ರಾಯರ ಫಸ್ಟ್ ನೋಡುವಾಗ ಅವರಲ್ಲಿ ಪೂರ್ವ ಮುಖದಲ್ಲಿ ಆ ಒಂದು ಬೃಂದಾವನದ ಪೂರ್ವ ಪ್ರದಕ್ಷಿಣ ಬರುವಾಗ ಫಸ್ಟ್ ನರಸಿಂಹನೇ ಹೇಳ್ತಾರೆ. ಸೊ ನರಸಿಂಹ ಯಾಕೆಂದ್ರೆ ಆ ಪಾಪಗಳು ಅಜ್ಞಾನಗಳು ಎಲ್ಲ ಸುಟ್ಟು ಹೋಗ್ಬೇಕು, ಅದಕ್ಕೆ ನರಸಿಂಹ ರೂಪ. ಈ ನರಸಿಂಹ ರೂಪ ಈ ಒಂದು ಐದು ವಿಧದ ಅಜ್ಞಾನದಲ್ಲಿ ಇದ್ದು ಅಜ್ಞಾನವನ್ನ ತೆಗಿಬೇಕು, ಆಮೇಲೆ ಜ್ಞಾನವನ್ನ ಕೊಡಬೇಕು. ಈ ರೂಪಗಳು ಬಂದಿದೆ. ಇನ್ನೊಂದು ನೋಡ್ರಿ, ಗಂಡಸರು ನಾರಾಯಣ ಅಷ್ಟಾಕ್ಷರ ಅಧಿಕಾರಿ ಆದವರು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ಅವರಿಗೆ ಒಂದು ಕ್ರಮ ಕೊಟ್ಟಿರ್ತಾರೆ ಆಚಾರ್ಯರು. ತಂತ್ರಸಾರ ಸಂಗ್ರಹದಲ್ಲಿ ಕ್ರಮವನ್ನ ಕೊಟ್ಟಿದ್ದಾರೆ, ಯಾವ ಮಂತ್ರ ಜಪ ಮಾಡಬೇಕಂದ್ರೂ ಅಂಗನ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಅಂಗನ್ಯಾಸ ಮಾಡುವಾಗ ಇದೇ ರೂಪಗಳನ್ನ ಕೃದೋಲ್ಕ ಮಹೋಲ್ಕ ವಿರೋಲ್ಕ ಜ್ಯೂಲ್ಕ ಸಹಸ್ರೋಲ್ಕನೇ ಅವರು ಅಂಗನ್ಯಾಸದಲ್ಲಿ ಇಟ್ಟುಕೊಳ್ತಾರೆ. ನಮ್ಮ ಸ್ತ್ರೀಗಳಿಗೆ ಏನು ಅಂದ್ರೆ ಇದೇ ಇಲ್ಲಿ ಆ ಒಂದು ಚಿಂತನೆ, ಆ ಒಂದು ಭಗವಂತನ ತಿಳ್ಕೊಂಡು ನಾವು ಚಿಂತನೆ ಮಾಡೋದಿರುತ್ತೆ ನೋಡಿ, ಅಲ್ಲಿ ಹುಟ್ಟೋ ಆ ರೂಪಗಳು ಸೇಮ್. ಅವ್ರು ಅಂಗನ್ಯಾಸ ಮಾಡಿ ಚಿಂತನೆ ಮಾಡ್ತಾರಲ್ವೋ ಅಲ್ಲಿ ಅಂಗನ್ಯಾಸದಲ್ಲಿ ಆಚಾರ್ಯರು ಕೊಟ್ಟಿದ್ದ ರೂಪಗಳು ಇಲ್ಲಿ ನಮ್ಗೆ ಚಿಂತನೆಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟ ರೂಪಗಳು ಒಂದೇ ಆಗತ್ತೆ. ಸೊ ಇದೇ ಆಯ್ತು ನಮ್ಗೆ. ಈ ಚಿಂತನೆ ಮಾಡುವ ಮೂಲಕವಾಗ ನಮ್ಗೆ ಅಜ್ಞಾನಗಳು ಹೋಗತ್ತೆ ಎಂಬುದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಏನಿದು ಅಜ್ಞಾನ ಅವಿದ್ಯಾ ಇದೆಲ್ಲ ಏನು ಹೇಗೆ ಬಂತು ಎಂಬುದಕ್ಕೆ ಪ್ರಮಾಣ ಬಂದು ಆಚಾರ್ಯರು ಭಾಗವತದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮೂರನೇ ಸ್ಕಂದದಲ್ಲಿ ಇದನ್ನ ಹೇಳಿದ್ದಾರೆ. ಅಲ್ಲಿ ಏನು ಉಲ್ಲೇಖ ಬರುತ್ತೆ ಅಂತ ಅನ್ಸಡ್ ನಾನು ಸ್ಕಂದ ನಂಬರ್ ಕೊಟೇಶನ್ ಆಮೇಲೆ ಕೊಡ್ತೀನಿ, ಎಕ್ಸಾಕ್ಟ್ ಸೈಟೇಶನ್ ಆಮೇಲೆ ಕೊಡ್ತೀನಿ. ಆ ಭಾಗವತದಲ್ಲಿ ಹೇಳುವಾಗ ಹೇಳ್ತಾರೆ, ಈ ಸೃಷ್ಟಿ ಆದಾಗ ಏನ್ ಮಾಡಿದ್ರು ಅಂದ್ರೆ ಪ್ರಾಕೃತ ಸೃಷ್ಟಿ ವೈಕೃತ ಸೃಷ್ಟಿ ಅಂತ ಮಾಡ್ತಾರೆ. ಮೊತ್ತ ಮೊದಲಿ ಮಾಡುವ ಪ್ರಕೃತ ಸೃಷ್ಟಿ ಅಂದ್ರೆ ಏನು, ವೈಕೃತ ಸೃಷ್ಟಿ ಅಂದ್ರೆ ಏನು ಅಂದ್ರೆ ಪ್ರಕೃತ ಸೃಷ್ಟಿ ಅಂದ್ರೆ ಈ ಬ್ರಹ್ಮಾಂಡ ಚಂದಾಗಿ ಒಂದು ಚಂದಾಗೆ ಸಂಸೃಷ್ಟ ಅಂತ ಹೇಳ್ತಾರೆ. ಚಂದಾಗೆ ನಿರ್ಮಾಣ ಅಂದ್ರೆ ಚಂದಾಗೆ ಮನೆ ಕಟ್ಟೋದು ಅಂತ ಹೇಳಿದಲ್ಲ, ಆತರ ಚಂದಾಗೆ ನಿರ್ಮಾಣ ಮಾಡ್ಲಕ್ಕೆ ಮುಂಚೆ ಅಬ್ಸ್ಟ್ರಾಕ್ಟ್ ಆಗ ಹೊರಗಡೆ ಏನೇನೆಲ್ಲ ಆಯ್ತು ಪೂರ್ವ ಸಿದ್ಧತೆ, ಅದಕ್ಕೆ ಅಂದ್ರೆ ಇನ್ ಸಿಂಪಲ್ ಟರ್ಮ್ಸ್ ಬ್ರಹ್ಮಾಂಡಕ್ಕೆ ಹೊರಗೆ ಆದ ಸೃಷ್ಟಿ ಎಲ್ಲ ಪ್ರಕೃತ ಸೃಷ್ಟಿ ಅಂತ ಕರೀತಾರೆ. ಪ್ರಾಕೃತ ಸೃಷ್ಟಿ ಅಂತ ಎಲ್ಲವೂ ಪ್ರಕೃತಿಯಿಂದ ಆದದ್ದು, ಅದಕ್ಕಿದ್ರೂ ಮೂಲತಃ ಪ್ರಕೃತ ಸೃಷ್ಟಿ. ಆ ಪ್ರಕೃತ ಸೃಷ್ಟಿಯಿಂದ ಒಂದು ಜಸ್ಟ್ ಲೈಕ್ ಹೌ ಯು ಬಿಲ್ಡ್ ಅ ಹೌಸ್, ಎಲ್ಲ ಸಿಮೆಂಟ್ ಅದೆಲ್ಲ ಮಾಡ್ಬೇಕಂದ್ರೆ ಎಲ್ಲ ಮಿಕ್ಸಪ್ ಮಾಡಿ ಮಾಡೋದು, ಅದು ಅದರಿಂದ ಬಂದದ್ದು ವಿಕೃತವಾದದ್ದು ವೈಕೃತ ಅಂತ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಪ್ರಕೃತ ವೈಕೃತ ಅಂತ ಸೃಷ್ಟಿಯನ್ನ ಎರಡು ರೀತಿಯಿಂದ ಹೇಳ್ತಾರೆ. ಒಟ್ಟು ಮೊತ್ತವಾಗಿ ನೈನ್ ಸ್ಟೆಪ್ಸ್ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ಸಿಕ್ಸ್ ಬಂದು ಪ್ರಾಕೃತ ಸೃಷ್ಟಿ ಅಂದ್ರೆ ಬ್ರಹ್ಮಾಂಡಕ್ಕೆ ಹೊರಗೆ ಆದದ್ದು, ಮತ್ತು ಒಳಗೆ ಆದದ್ದು ಮೂರು ಟೈಪ್ಸ್ ಹೇಳ್ತಾರೆ. ಇದು ಹೇಳುವಾಗ ಫಸ್ಟ್ ನಮ್ಗೆ ನೋಡಿದ್ದೀವಿ ಮಹತ್ತತ್ವ ಆಗತ್ತೆ, ಅಹಂಕಾರ ತತ್ವ ಆಗುತ್ತೆ, ಆಮೇಲೆ ಅಹಂಕಾರದಲ್ಲಿ ಮೂರು ಪದರುಗಳು ಬರುತ್ತೆ, ವಿಕೃತ ಸ್ವಲ್ಪ ಚೇಂಜಸ್ ಬರುತ್ತೆ, ವೈಕಾರಿಕ ತೈಜಸ ತಾಮಸ ಅಂತ. ಆ ದೇವತೆಗಳ ಸೃಷ್ಟಿ ಮತ್ತು ಇಂದ್ರಿಯಗಳ ಸೃಷ್ಟಿ ಮತ್ತು ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಮಹತ್ತತ್ವದಿಂದ ನೆಕ್ಸ್ಟ್ ಬರೋದು ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ ಎಲ್ಲದಲ್ಲಿನೂ ಸತ್ವರಜ ತಮ ಗುಣಗಳು ಉಂಟು, ಸತ್ವ ಪ್ರಚುರವಾದದ್ದು ಅಂದ್ರೆ ತಾಮಸ ಗುಣಕ್ಕೆ ಅವಕಾಶವೇ ಇಲ್ಲ, ತಾಮಸ ಪ್ರವೃತ್ತಿಯೇ ಅಲ್ಲಿ ಇಲ್ಲ, ಹಾಗಿರುವಂತದ್ದು ಮಹತ್ತತ್ವ. ಅದೇ ಚತುರ್ಮುಖನ ದೇಹ ಅಂತೀವಿ. ಆಮೇಲೆ ಅಹಂಕಾರ ತತ್ವ ತಾಮಸ ಆ ಒಂದು ಮಹತ್ತತ್ವದಲ್ಲಿ ಇರುವಂತಹ ಸತ್ವರಜ ತಮಸಲಿ ಆ ತಾಮಸಕ ಪೋರ್ಷನ್ ಇಂದ ಅದು ಇವನ್ ದಟ್ ಈಸ್ ಅ ಮಿಕ್ಸ್ಚರ್. ಸೊ ಅದಕ್ಕೆ ಅಹಂಕಾರ ತತ್ವ ಅಂತ ಹೇಳ್ತೇವೆ. ಸೊ ಅಲ್ಲಿ ಏನೊಂದು ತಾಮಸ ಅಲ್ಲಿ ರುದ್ರದೇವರನ್ನ ತರುವಾಗ ಅವರಲ್ಲಿ ತಾಮಸ ಇದೆ ಅಂತ ತಿಳ್ಕೋಬಾರ್ದು. ಕೆಲವೊಮ್ಮೆ ಅವರಲ್ಲಿ ಆವುದು ಒಂದು ಅವತಾರದಲ್ಲಿ ವ್ಯಕ್ತ ಆಗುತ್ತೆ, ಕೆಲವೊಮ್ಮೆ ಫ್ಯೂ ಸೆಕೆಂಡ್ಸ್ ಆಗುತ್ತೆ, ದಟ್ ಸ್ಕೋಪ್ ಇಸ್ ದೇರ್ ಇನ್ ದಟ್ ದೇಹ. ಸೊ ಅದು ಅಹಂಕಾರ ಅಂತೀವಿ. ಅಹಂಕಾರ ತತ್ವ ಆದ ಮೇಲೆ ತತ್ವ ಅಂಬೋದೆಲ್ಲ ಜನರಲಿ ಇಟ್ ಈಸ್ ಔಟ್ ಸೈಡ್ ಯೂನಿವರ್ಸಲ್ ಆಗಿ ಹೊರಗಡೆ ಇರೋದು ನಮ್ಮಲ್ಲಿ ಇಲ್ಲ. ಸೊ ಅದು ಆ ಅಹಂಕಾರ ತತ್ವ ಬಂದಾಗ ಅದರಲ್ಲಿ ನೋ ಸತ್ವರಜ ತಮಸ್ ಪ್ರಚುರವಾಗಿರತ್ತೆ. ಸತ್ವ ಪ್ರಚುರವಾಗಿರೋದು ವೈಕಾರಿಕ ಅಂತಾರೆ. ಅದಕ್ಕೆ ಯಾಕೆ ವೈಕಾರಿಕ ಅಂತ ಯಾಕೆ ಕರೀತಾರಂದ್ರೆ ಅಪ್ ಟು ಚತುರ್ಮುಖ ಆಮೇಲೆ ರುದ್ರದೇವರಿಗೆ ಅವರು ಯಾವುದೇ ದೇಹ ಆ ತಾತ್ವ ನಿಯಾಮಕ ದೇಹಗಳು ಏನೇನು ತಗೊಂಡ್ರು ಸ್ವಲ್ಪವೂ ವ್ಯತ್ಯಾಸ ಅಲ್ಲಿ ಅಷ್ಟು ಆಗೋದಿಲ್ಲ ಅಂತ. ನೆಕ್ಸ್ಟ್ ಬರೋದು ಇಂದ್ರನಿಂದ ವೈಕೃತ ಆಗತ್ತೆ ಅವ್ರಿಗೆ, ಇಲ್ಲಿರುವಂತ ಲೋಕಗಳಲ್ಲಿರುವಂತ ದೇಹಗಳೇನು ಸ್ವಲ್ಪ ವಿಕಾರ ಕಾಣಿಸುತ್ತಂತೆ. ಅದಕ್ಕೆ ವೈಕಾರಿಕ ಅಂತ ಹೇಳ್ತಾರೆ, ಮನಸ್ಸು ಅದರಿಂದ ಸೃಷ್ಟಿ ಆಗತ್ತೆ. ಆಮೇಲೆ ತೈಜಸ ಅಂಬುದು ಆ ಒಂದು ಇಂದ್ರಿಯಗಳು, ಇದೇ ದೇವತೆಗಳು ಇಂದ್ರಿಯಗಳಿಗೆ ನಿಯಾಮಕ, ಇಂದ್ರಿಯಗಳು ಸೃಷ್ಟಿ ತೈಜಸ ಆಗತ್ತೆ. ಅಲ್ಲಿ ಸೃಷ್ಟಿ 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 ಅಂತ ಬರೋವಾಗ ಯಾವತ್ತೂ ಹೇಳೋದೇನು ಅಂದ್ರೆ ಆ ಜಡ ಸೃಷ್ಟಿ ಮಾತ್ರ ಅಲ್ಲ, ಅಲ್ಲಿ ಸಹಿತವಾದ ಆ ಒಂದು ದೇವತಾ ಸೃಷ್ಟಿಯನ್ನು ತಗೋಬೇಕು. ತೈಜಸ ಅಂದ್ರೆ ಇಂದ್ರಿಯಗಳು ಸೃಷ್ಟಿ, 10 ಇಂದ್ರಿಯಗಳು ಸೃಷ್ಟಿ ಆಗತ್ತೆ. 10 ಇಂದ್ರಿಯಗಳಿಗೆ ಆ ಒಂದು ದೇಹವನ್ನ, ತೈಜಸ ದೇಹವನ್ನ, ಒಂದೊಂದು ದೇವತೆಗಳು ಹುಟ್ಟುತ್ತಾರೆ, ಒಂದೊಂದು ಕಡೆನೂ ಹುಟ್ಟುತ್ತಾರೆ ಅಂತ ಅನೇಕ ರೀತಿಯಿಂದ ಬರುವಾಗ ಅಲ್ಲಲ್ಲೇ ಅವ್ರು ಹುಟ್ಟುವಾಗ ಆಯಾ ದೇಹಗಳು ಬರುತ್ತೆ ಅಂತ, ತೈಜಸ ಆ ದೇವತೆಗಳಿಗೆ ಬರುತ್ತೆ. ಆಮೇಲೆ ತಾಮಸ ಅಂತ ಬರುವಾಗ ಆ ಒಂದು ಪಂಚಭೂತ, ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರೆಗಳು ಆ ಸೃಷ್ಟಿ, ಆ ದೇವತೆಗಳ ಸೃಷ್ಟಿ ಬರುತ್ತೆ, ಭೂತಗಳ ಸೃಷ್ಟಿ ಅಂತಾರೆ. ಸೊ ಅದು ಬರುತ್ತೆ. ಅದು ಆದ ಮೇಲೆ, ಇಷ್ಟೂ ಆದ ಮೇಲೆ ಏನು ಸೃಷ್ಟಿ ಮಾಡ್ತಾನೆ, 6ನೇ ಸೃಷ್ಟಿ ಹೇಳುವಾಗ ಅಲ್ಲಿ ಹೇಳ್ತಾರೆ ಅವಿದ್ಯೆಯನ್ನು ದೇವರು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ದೇವರು ಸೃಷ್ಟಿ ಅವಿದ್ಯೆಯನ್ನು ಮಾಡಿದ್ದ ಅಂತ. ಸೊ ಈ ಅವಿದ್ಯೆ ಅಂದ್ರೆ ಏನು ಅಂದ್ರೆ ಆ ಮೆಟೀರಿಯಲ್, ಆ ಅವಿದ್ಯೆಗಳಿಗೇನೋ ನಿಯಾಮಕ ದೇವತೆಗಳು ಇಲ್ಲಿ ಬ್ರಹ್ಮಾಂಡಕ್ಕೆ ಹೊರಗಿನ ಸೃಷ್ಟಿ ತಗೊಳ್ಳುವಾಗ ದೈತ್ಯರ ಪ್ರಸಕ್ತಿಯೇ ಬರೋದಿಲ್ಲ, ಎಲ್ಲರೂ ದೇವತೆಗಳೇ ಬರ್ತಾರೆ ಅಲ್ಲಿ. ಅಲ್ಲಿ ದೇವತೆ ಆ ದೈತ್ಯ ಕಾರುಬಾರುಗಳೇ ಏನೇನು ಇರೋದಿಲ್ಲ. ಇಲ್ಲಿ ಬರೋದು ಕೇವಲವಾಗ ಅವಿದ್ಯೆ, ಅವಿದ್ಯಾ ಅಂಬೋದನ್ನ ಸೃಷ್ಟಿ ಮಾಡಿದ್ದಾನೆ. ಯಾರು? ನಾರಾಯಣನೇ ಸೃಷ್ಟಿ ಮಾಡಿದ್ದಾನಂತೆ. ಅವನು ಮಾಡಿದ ಮೇಲೆ ದೆನ್ ಇದು 6 ಆದ ಮೇಲೆ ಉಳಿದದ್ದು ಬ್ರಹ್ಮಾಂಡದ ಒಳಗೆ ಬರುವಂತಹ ಸೃಷ್ಟಿ. ಇಲ್ಲಿ ಬ್ರಹ್ಮಾಂಡಕ್ಕೆ ಹೊರಗೆ ಸೃಷ್ಟಿಯಾದ ಆ ಅವಿದ್ಯೆಯನ್ನ ಬ್ರಹ್ಮಾಂಡದ ಒಳಗೆ ಅದು ಕಾರ್ಯರೂಪದಿಂದ ಚತುರ್ಮುಖ ಸೃಷ್ಟಿ ಮಾಡ್ತಾನಂತ. ದೇವರಲ್ಲಿ ಮನಸ್ಸಿಟ್ಟು ಈ ಅವಿದ್ಯೆಯನ್ನ ಸೃಷ್ಟಿ ಮಾಡ್ತಾನ, ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡ್ತಾನೆ. ಈ ಅವಿದ್ಯೆಗಳು ಎಷ್ಟು ಅಂದ್ರೆ ಅವಿದ್ಯಾ ಪಂಚಪರ್ವಣಿ ಅಂತ ಹೇಳ್ತಾರೆ. ಈ ಅವಿದ್ಯೆಗಳು 5 ರೀತಿಯಿಂದ, ಅಜ್ಞಾನಗಳು 5 ರೀತಿಯಿಂದ ಇದೆ. ಅಜ್ಞಾನಗಳು ಅಂದ್ರೆ ಫಸ್ಟ್ ಹೇಳ್ತಾರೆ, ಫಸ್ಟ್ ಅದಕ್ಕೆ ಹೆಸರು, ಇದು ಇದಕ್ಕೆ ಕೊಟ್ಟಿರುವಂತ ಹೆಸರು ಬಂದು ತಮಸ್ ಅಂತ ಕೊಡ್ತಾರೆ. ತಮ ಅಂದ್ರೆ ಕತ್ತಳೆ ಅಂತ ಅರ್ಥ. ತಮ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ. ಸೊ ಹೀಗೆ ಇದಕ್ಕೆ ಇದು 5 ರೀತಿಯಿಂದ ಇದು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನು ಅಂತ, ಏನು ಒಂದೊಂದಕ್ಕೆ ಎಕ್ಸ್ಪ್ಲನೇಷನ್. ಹೌದ, ಅವಿದ್ಯಾಸ್ ಆರ್ ಡಿಫರೆಂಟ್ ಅಂತ. ಫಸ್ಟ್ ತಮ ಅಂದ್ರೆ ಕತ್ತಳೆ ಅಂತ ಆಗತ್ತೆ. ಕತ್ತಳೆ ಅಂದ್ರೆ ಏನು? ಕತ್ತಳೆ ಅಂದ್ರೆ ಗೊತ್ತಿಲ್ಲಂಗಿರುವಂತ ಸ್ಥಿತಿ. ಯು ಡೋಂಟ್ ನೋ ಸಮಥಿಂಗ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ಡೋಂಟ್ ನೋ, ಜಸ್ಟ್ ಸಿಂಪ್ಲಿ ಏನಾದ್ರು ಇದು ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅಷ್ಟೇ. ಸೊ ನಾಟ್ ನೋಯಿಂಗ್ ಇಸ್ ಕಾಲ್ಡ್ ಅಜ್ಞಾನ ಅಂತ. ಅಜ್ಞಾನ ಕ್ಯಾನ್ ಬಿ, ಈ ಅಜ್ಞಾನ ಅಂತ ನೀವು ತಕೊಂಡ್ರೆ, ಅಜ್ಞಾನ ಬಂದು ನಮಗೆ ದೇವರ ಬಗ್ಗೆನೂ ಅಜ್ಞಾನ ಇರಬಹುದು, ಅಥವಾ ಈ ಒಂದು ದೇವರ ಬಿಟ್ಟು ಉಳಿದ ವಿಷಯಗಳು, ಕಣ್ಣಿಗೆ ಕಾಣಿಸುವಂತ ಈ ಪ್ರಪಂಚ, ಏನೋ ಒಂದು ಸೈನ್ಸ್, ಏನೋ ಒಂದು ಮ್ಯಾಥಮ್ಯಾಟಿಕ್ಸ್, ಏನೋ ಒಂದು ಕ್ಯಾಲ್ಕುಲಸ್, ಏನೋ ಅಲ್ಲಿನೂ ಅಜ್ಞಾನ ಇರಬಹುದು, ದೇವರ ವಿಷಯದಲ್ಲಿ ಅಜ್ಞಾನ ಇರಬಹುದು. ಸೊ ಜನರಲಿ ಇಲ್ಲಿ ನಮ್ಮ ಈ ಒಂದು ಕಾಂಟೆಕ್ಸ್ಟ್ಲಿ ನಾವು ಮಾತಾಡುವಂತ ಅಜ್ಞಾನ ಅಂಬೋದು ದೇವರ ಬಗ್ಗೆ ನಮ್ಮಲ್ಲಿ ಇರುವಂತ ಅಜ್ಞಾನ, ಅದನ್ನೇ ತಗೊಳ್ತೀವಿ. ನಾಟ್ ಅಬೌಟ್ ದ ವರ್ಲ್ಡ್. ಈ ಇದು ಏನು ಡಿಫ್ರೆನ್ಸ್ ಅಂದ್ರೆ, ಸತ್ವ ರಜಸ್ ತಮಸ್ ಅಂತ ಹೇಳ್ತೀವಲ್ಲ, ಈ ಸತ್ವ ರಜಸ್ ತಮಸ್ ಅಂತ ಹೇಳುವಾಗ ಈ ಒಂದೊಂದು ಸತ್ವ ಆಗಲಿ, ರಜಸ್ ಆಗಲಿ, ತಮಸ್ ಆಗಲಿ 2 ರೀತಿಯಿಂದ ಇದಂತೆ. ಏನು 2 ರೀತಿಯಿಂದ? ಒಂದು ಸೂಕ್ಷ್ಮ ಅಂತಾರೆ, ಒಂದು ಸ್ಥೂಲ ಅಂತ. ಸೂಕ್ಷ್ಮ ಅಂಬೋದಲ್ಲ ಭಗವಂತನ ಸಂಬಂಧಪಟ್ಟ ಅಜ್ಞಾನ ಅಂದ್ರೆ, ಸತ್ವಗುಣದಲ್ಲಿ ಸೂಕ್ಷ್ಮ ಸತ್ವ ಅಂತ ಹೇಳಿದ್ರೆ ಆ ಭಗವಂತನ ಜ್ಞಾನ. ಸತ್ವ ಅಂದ್ರೆ ಜ್ಞಾನ ಅಂತಾನೆ ಅರ್ಥ, ಭಗವಂತನ ಸಂಬಂಧವಾದ ಜ್ಞಾನ. ಸ್ಥೂಲ ಜ್ಞಾನ ಅಂದ್ರೆ ವರ್ಲ್ಡ್ ಅಬೌಟ್ ದ ಕ್ರಿಯೇಟೆಡ್ ಎಂಟಿಟೀಸ್, ಏನು ಕಣ್ಣಿಗೆ ಕಾಣಿಸ್ತದೆ ಅದು ಬಗ್ಗೆ ಇರುವಂತ ಜ್ಞಾನ. ರಜಸ್ ಅಂತ ಬರುವಾಗ ಅಲ್ಲಿನೂ ಸೂಕ್ಷ್ಮ ಸ್ಥೂಲ ಇರುತ್ತೆ. ಏನು ಸೂಕ್ಷ್ಮ ಅಂದ್ರೆ ಅದು ಕ್ರಿಯೆಗೆ ಸಮ. ಫಸ್ಟ್ ಇರೋದು ಸತ್ವ ಅಂಬೋದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ರಜಸ್ ಅಂಬೋದು ಆ ಒಂದು ಇದಕ್ಕೆ ಸಂಬಂಧಪಟ್ಟದ್ದು, ಆ ಒಂದು ಕ್ರಿಯೆಗೆ ಸಂಬಂಧಪಟ್ಟದ್ದು. ಅದು ಏನು ಅಂದ್ರೆ ಕ್ರಿಯೆ, ನಾವು ದೇವರ ಬಗ್ಗೆ ಒಳ್ಳೆ ಕ್ರಿಯೆ, ದೇವರ ಬಗ್ಗೆ ಮಾಡುವಂತ ಈ ಕ್ರಿಯೆಗಳೆಲ್ಲ ಇರತ್ತಲ್ಲ, ಈ ಕ್ರಿಯೆಗಳೆಲ್ಲ ಸೂಕ್ಷ್ಮ ಅಂತೀವಿ. ದೇವರ ಬಗ್ಗೆ ಮಾಡುವಂತ ಕ್ರಿಯೆ ಎಲ್ಲ ಸೂಕ್ಷ್ಮ ಆಗತ್ತೆ. ಆ ದೇವರನ್ನ ಬಿಟ್ಟು ಹೊರಗಿದೆ. ಕಮ್ಯುನಿಟಿ ವರ್ಕ್, ಕಮ್ಯುನಿಟಿ ವರ್ಕ್, ಡೂಯಿಂಗ್ ಕಮ್ಯುನಿಟಿ ವರ್ಕ್ ವಿತೌಟ್ ದ ಅವೇರ್ನೆಸ್ ಆಫ್ ದ ಮಕ್ಕಳಿಗೆ ಮಾಡೋದು ಸೇವೆ ಆ ತರ ಮಾಡೋದು ಅದಕ್ಕೆಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸ್ಥೂಲ ರಜಸ್ ಕ್ರಿಯೆ, ವೇರ್ ಎವರ್ ಆಕ್ಷನ್ ಬಂದು ರಜದಿಂದಲೇ ರಜಸ್ಸಿನಿಂದಲೇ ಆಗತ್ತೆ. ಸೊ ತಮಸ್ ಅಂತ ಬರೋವಾಗ ಇಟ್ ಈಸ್ ಆಬ್ಸೆನ್ಸ್, ಅದು ತಮಸ್ ಅಂದ್ರೆ ಕತ್ತಲೆ ಅಂತ ನೋಡಿದ್ದೀವಿಲ್ಲ. ತಮಸ್ ಅಂದ್ರೆ ಆಬ್ಸೆನ್ಸ್ ಆಫ್ ನಾಲೆಡ್ಜ್, ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಸ್ವರೂಪದಲ್ಲೇ ಆ ಒಂದು ಸೂಕ್ಷ್ಮವಾಗಿ ಇದೆ ಅಂದ್ರೆ ದೇವರ ಬಗ್ಗೆ ವಿಪರೀತವಾದ ತಿಳುವಳಿಕೆ ಇರೋದಲ್ಲ, ಆ ಒಂದು ಸೂಕ್ಷ್ಮ ತಮಸ್ ಆಗತ್ತೆ. ಸ್ಥೂಲ ತಮಸ್ ಅಂದ್ರೆ ರಾಂಗ್ ನಾಲೆಡ್ಜ್ ಅಬೌಟ್ ದ ವರ್ಲ್ಡ್ ಅಂಡ್ ಹೊರಗೆ ಕಣ್ಣಿಗೆ ಕಾಣಿಸೋದು ಬಗ್ಗೆ ತಪ್ಪು ತಿಳುವಳಿಕೆ, ಒಂದಕ್ಕೊಂದು ತಪ್ಪಾಗಿ ತಿಳ್ಕೊಳ್ಳೋದು. ತಪ್ಪು ತಿಳುವಳಿಕೆ ಎಂಬುದು ಏನು ಅಂದ್ರೆ ರಾಂಗ್ ನಾಲೆಡ್ಜ್ ಎಂಬುದು, ಲ್ಯಾಕ್ ಆಫ್ ನಾಲೆಡ್ಜ್ ಇಸ್ ಡಿಫ್ರೆಂಟ್ ಫ್ರಮ್ ರಾಂಗ್ ನಾಲೆಡ್ಜ್. ಲ್ಯಾಕ್ ಆಫ್ ನಾಲೆಡ್ಜ್ ಮೀನ್ಸ್ ಯು ಡೋಂಟ್ ನೋ. ರಾಂಗ್ ನಾಲೆಡ್ಜ್ ಎಂಬುದು ಯಾವ್ದು ಅಂದ್ರೆ ಒಂದಕ್ಕೆ ಒಂದು ತಿಳ್ಕೊಳ್ಳೋದು, ಆ ಒಂದು ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ಳೋದು, ದಿಸ್ ಇಸ್ ರಾಂಗ್ ನಾಲೆಡ್ಜ್. ರಾಂಗ್ ನಾಲೆಡ್ಜ್ ಅಬೌಟ್ ದ ವರ್ಲ್ಡ್ ಇಸ್ ಸ್ಥೂಲ ತಮಸ್ ಆಗತ್ತೆ. ಸೂಕ್ಷ್ಮ ತಮಸ್ ಎಂಬುದು ರಾಂಗ್ ನಾಲೆಡ್ಜ್ ಅಬೌಟ್ ಭಗವಂತ, ಭಗವಂತನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ನಾನೇ ಭಗವಂತ ತಿಳ್ಕೊಳ್ಳೋದು, ಇದು ರಾಂಗ್ ನಾಲೆಡ್ಜ್. ಸೊ ಹೀಗೆ ಆ ಸತ್ವರಜ ತಮಸ್ ಅಂತ ಇದೆ. ಇಲ್ಲಿ ಪ್ರಸ್ತುತ ಇಲ್ಲಿ ಹೇಳಿರೋದು ಏನು ಅಂದ್ರೆ ಈ ತಮಸ್ಸು ಬಗ್ಗೆ, ಈ ತಮಸ್ಸು ಅಂತ ನಾವು ಇವಾಗ ತಗೊಂಡಿದ್ದೀವಿಲ್ಲ, ಇದು ಬಗ್ಗೆ ಈ ತಮಸ್ಸು ಎಂಬುದಕ್ಕೆ ಅವಿದ್ಯಾ ಪಂಚಪರ್ವಣಿ ಅಂತ ಹೇಳ್ತಾರೆ. ಅವಿದ್ಯೆ ಎಂಬುದು ಐದು ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಏನು ಅಂದ್ರೆ ಇಲ್ಲಿ ನಾವು ತಕ್ಕೊಳ್ಳೋದು ಆ ಒಂದು ಸೂಕ್ಷ್ಮವಾಗಿ ಭಗವಂತನ ಬಗ್ಗೆ ಇರುವಂತ ಐದು ಡಿವಿಷನ್ಸ್. ಫಸ್ಟ್ ಬಂದು ಅಜ್ಞಾನ. ಅಜ್ಞಾನ ಅಂದ್ರೆ ಭಗವಂತನ ಬಗ್ಗೆ, ಅಂದ್ರೆ ಭಗವಂತನ ಬಗ್ಗೆ ಅಂದ್ರೆ ಏನು, ಬರೀ ಭಗವಂತನ ಬಗ್ಗೆ ಅಂತ ಅರ್ಥ ಇಲ್ಲ. ಭಗವಂತ ನಮ್ಮ ಸಂಬಂಧ, ಏನ್ ಸಂಬಂಧ ಇಲ್ಲಿ, ಜೀವರು ಇದ್ದೀವಿ, ಭಗವಂತ ಇದ್ದಾನೆ, ಈಶ್ವರ ಇದ್ದಾನೆ. ಈ ಜೀವ ಈಶ್ವರ ಇದಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಇಟ್ಸ್ ಯು ಆರ್ ಟೋಟಲಿ ಇಗ್ನರೆಂಟ್ ಅಬೌಟ್ ಜೀವ ಆರ್ ದ ಈಶ್ವರ ಅಂಡ್ ದ ರಿಲೇಶನ್ಶಿಪ್, ಇದು ಗೊತ್ತಿಲ್ಲ ನಿಮ್ಗೆ. ಜಸ್ಟ್ ಪ್ಲೇನ್ ಸಿಂಪಲ್, ನಾವೆಲ್ಲ ಒಂದು ಕಾಲದಲ್ಲಿ ವಿ ಡಿಂಟ್ ನೋ ಎನಿಥಿಂಗ್ ಅಬೌಟ್. ಸೊ ಅದಕ್ಕೆ ಅಜ್ಞಾನ ಅಂತ ಹೇಳೋದು. ಸೊ ಆದಮೇಲೆ ನೆಕ್ಸ್ಟ್ ಬಂದು ಬರೋದು ಬಂದು ಅಜ್ಞಾನ ಆದಮೇಲೆ ಬರೋದು ಮೋಹ ಅಂತ ಬರೋದು. ಮೋಹ ಎಂಬುವ ಶಬ್ದಕ್ಕೆ ಮೋಹಕ್ಕೆ ಮಿಥ್ಯಾಜ್ಞಾನನೂ ಹೇಳ್ತಾರೆ. ಮಿಥ್ಯಾ ಅಂತಾನು ಹೇಳೋದು, ಮಿಥ್ಯಾ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಮಿಥ್ಯಾಜ್ಞಾನ ಅಥವಾ ಭ್ರಾಂತಿ, ಮೂರು ಒಂದೇ ಪರ್ಯಾಯ ಶಬ್ದಗಳೇ ಇನ್ ಈ ಕಾಂಟೆಕ್ಸ್ಟ್ ಅಲ್ಲಿ, ಮೂರು ಒಂದೇ ತರ. ಅಂದ್ರೆ ಏನು ಇಲ್ಲಿ ಅಂದ್ರೆ ವಿಪರೀತವಾದ ಜ್ಞಾನ ಅಂದ್ರೆ ಏನು, ಫಸ್ಟ್ಲಿ ಸಿಂಪಲ್ ಯು ಡೋಂಟ್ ನೋ ಅಷ್ಟೇ. ಇಲ್ಲಿ ಏನು ಅಂದ್ರೆ ಒಂದಕ್ಕೆ ಇನ್ನೊಂದಾಗೆ ತಿಳ್ಕೊಳ್ಳೋದು. ಒಂದು ವಸ್ತು ಇದ್ರ, ಹಗ್ಗ ಇದ್ರ ಅದನ್ನ ಹಾವು ಅಂತ, ಕತ್ತಲೆ ಇರತ್ತೆ ರಾತ್ರಿ ಒಂದು ರೋಪ್ ತರ ಏನೋ ಕಾಣಿಸುತ್ತೆ, ಅಯ್ಯೋ ಹಗ್ಗ ಹಾವು ಅಂತೀವಿ. ಯಾಕೆ ಅಲ್ಲಿ ನಮಗೆ ಇರೋದು ಆ ಒಂದು ಹಗ್ಗ ಇದೆ, ಹಗ್ಗ ಇದೆ ಅದು ಕಾಣಿಸೋದಿಲ್ಲ, ಅಂದ್ರೆ ಇರೋ ವಸ್ತು ಕಾಣಿಸೋದಿಲ್ಲ. ಇಲ್ಲದ ವಸ್ತು ಅಲ್ಲಿ ಏನಿಲ್ಲ, ಹಾವು ಇಲ್ಲ, ಅಲ್ಲಿ ಹಾವು ಇಲ್ಲ ಅದನ್ನ ಇದೆ ಅಂತ ತಿಳ್ಕೊಳ್ಳೋದು. ಸೊ ಭ್ರಾಂತಿ ಆರ್ ಮೋಹ ಆರ್ ಮಿಥ್ಯಾಜ್ಞಾನ ವಿಪರೀತ ಜ್ಞಾನ ಇದಕ್ಕೆ ಎರಡು ಮುಖಗಳು, ಒಂದು ಯಾವುದು ಇದೆಯೋ ಅದು ಇಲ್ಲ ಅಂತ ತಿಳ್ಕೊಳ್ಳೋದು, ಯಾವುದು ಇಲ್ಲವೋ ಅದು ಇದೆ ಅಂತ ತಿಳ್ಕೊಳ್ಳೋದು, ಎರಡೂ ಇರಬೇಕು. ಈ ವಿಪರೀತ ಜ್ಞಾನ ಮಿಥ್ಯಾಜ್ಞಾನ ಅಥವಾ ಮೋಹ ಭ್ರಾಂತಿ ಇದಕ್ಕೆ ಈ ಕಂಡೀಷನ್ಸ್ ಇರಬೇಕು. ಇದು ಇಲ್ಲಿ ಏನು ದೇವರ ಬಗ್ಗೆ ಅಂದ್ರೆ ಜೀವ ಈಶ್ವರ ಭೇದ ಇದೆ. ಜೀವನಿಗೇನು ಈಶ್ವರನಿಗೇನು ದೇವರಿಗೇನು ನಮಗೇನು ವ್ಯತ್ಯಾಸ ಇದೆ, ಅದನ್ನ ನಾವು ಉಲ್ಟಾವಾಗ ತಿಳ್ಕೊಳ್ಳೋದು. ಭೇದ ಇದೆ ಅಲ್ಲಿ, ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು, ಅದನ್ನೇ ಇದು ಜೀವ ಈಶ್ವರ ಅಭೇದ ಅಂತ ತಿಳ್ಕೊಳ್ಳೋದು. ಭೇದ ಇಲ್ಲ, ಅಭೇದ ಇದೆ ಅಂತ ತಿಳ್ಕೊಳ್ಳೋದು, ಇದಕ್ಕೆ ಮೋಹ ಅಂತ ಹೇಳ್ತಾರೆ. ಥರ್ಡ್ ಏನ್ ಬರುತ್ತೆ ಅಂದ್ರೆ ಮಹಾಮೋಹ ಅಂತಾರೆ. ಅಂದ್ರೆ ಇರ್ಬೋದು, ನಾವೇ ಒಂದು ಕಾಲದಲ್ಲಿ ಹಾಗೆ ತಿಳ್ಕೊಂಡಿರ್ಬೋದು, ಏನೋ ಕೇಳಿದ್ವಿ, ಎಲ್ಲೆಲ್ಲೋ ಪ್ರವಚನ ಕೇಳಿದ್ವಿ, ಏನೋ ಕೇಳಿದ್ವಿ, ಏ ಇಲ್ಲಪ್ಪ ಭೇದ ಇಲ್ಲಪ್ಪ ಎಲ್ಲ ಒಂದೇ ದೇವರಲ್ಲಿ ಒಂದಾಗ್ಬಿಡ್ತೀವಿ, ಹೀಗೆಲ್ಲ ನಾವೇ ತಿಳ್ಕೊಂಡಿದ್ದೀವಿ ಎಷ್ಟೋ ಕಾಲಕ್ಕೆ ಮುಂಚೆ, ಎಷ್ಟೋ ವರ್ಷಗಳಿಗೆ ಮುಂಚೆ ತಿಳ್ಕೊಂಡಿರ್ತೀವಿ ಹಾಗೆ. ಬಟ್ ಯಾರೋ ಬಂದು ಹೇಳ್ತಾರೆ ನಮ್ಗೆ, ಅಪ್ಪಪ್ಪ ಹಾಗಲ್ಲಪ್ಪ ಇದು ಅಂತ ಹೇಳಿ ನಮ್ಗೆ ಕೂಡಿಸಿಟ್ಟು ಎಲ್ಲ ಉಪದೇಶ ಕೊಟ್ಟು ಎಲ್ಲ ದಟ್ ಈಸ್ ದಿ ಎಕ್ಸ್ಪ್ಲೈನರ್ಸ್, ದಿ ಆನ್ಸರ್ ಅವರ್ ಕ್ವಶನ್ಸ್, ಎಲ್ಲ ಪ್ರಯತ್ನ ಎಲ್ಲ ಆಗತ್ತೆ. ಆದ್ಮೇಲೆ ನಾವು ಓಹೋಹೋ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ, ಓಕೆ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ ವಿ ಚೇಂಜ್ ಅಂಡ್ ವಿ ಮೂವ್ ಆನ್ ಟು ದ ರೈಟ್ ಡಿರೆಕ್ಷನ್. ಒಂದು ಹಾದಿ ತಪ್ಪಿದ್ರೆ, ಯಾರೋ ಒಂದು ಈ ಹಾದಿ ಇಲ್ಲ ಆ ಹಾದಿಲಿ ಹೋಗ್ರಿ ಅಂದ್ರೆ ವಿ ಜಸ್ಟ್ ಚೇಂಜ್ ವಿ ವೆಂಟ್ ಆನ್ ಅ ರಾಂಗ್ ಪ್ಯಾತ್, ದೆನ್ ವಿ ಕಮ್ ಬ್ಯಾಕ್ ಟು ದ ರೈಟ್ ಪ್ಯಾತ್. ಸೊ ಆನ್ ದ ಅದರ್ ಹ್ಯಾಂಡ್ ಕೆಲವ್ರಿಗೆ ಏನಾಗತ್ತಂದ್ರೆ, ತಪ್ಪು ಅಂತ ಎಷ್ಟೋ ರೀತಿಯಿಂದ ಹೇಳಿ ಅಂದ್ರೆ ಏನು, ಒಂದು ಗುರುಗಳು ಯಾರೋ ಒಬ್ರು ಬಂದು ಹೇಳಿ ಎಕ್ಸ್ಪ್ಲೈನ್ ಎಷ್ಟೇ ಮಾಡಿದ್ರು ದೇ ಡೋಂಟ್ ಅಕ್ಸೆಪ್ಟ್ ಇಟ್. ಇದಕ್ಕೆ ಒಂಥರ ಇಲ್ಲ ಇದೇ ರೈಟ್ ಅಂಬೋ ಒಂದು ಆಗ್ರಹ ಬಂದ್ಬಿಡತ್ತೆ, ದುರಾಗ್ರಹ ಅಂತ ಹೇಳ್ತೀವಿ. ಇಲ್ಲ ಇದೇ ರೈಟ್, ನಾನು ಹೀಗೆ ತಿಳ್ಕೊಂಡಿದ್ದೀನಲ್ಲ, ನಾನು ತಿಳ್ಕೊಂಡಿದ್ದೆ ರೈಟ್ ಅಂತ ತಪ್ಪು ವಿಪರೀತ ಜ್ಞಾನದಲ್ಲಿ ಒಂದು ಆಗ್ರಹ ಬಂದ್ರೆ ಅದಕ್ಕೆ ಮೋಹ ಇದಲ್ಲ, ಇದು ಮಹಾಮೋಹ ಆಯ್ತು. ಈವನ್ ಆಫ್ಟರ್ ಎಕ್ಸ್ಪ್ಲೈನಿಂಗ್ ಯು ಪರ್ಸಿಸ್ಟ್ ಆನ್ ದಟ್, ಸೊ ಇದಕ್ಕೆ ಮಹಾಮೋಹ. ಇದು ಬಂದು ಜಸ್ಟ್ ನಾನು ಹೀಗೆ ತಿಳ್ಕೊಂಡಿದ್ದೀನಿ, ನನ್ಗೆ ಇದೇ ಇದೆ, ಎಲ್ಲರೂ ಬಿಟ್ಬಿಡಿ, ನಾನು ಯಾರ ವಿಷಯಕ್ಕೆ ಹೋಗೋದಿಲ್ಲ, ನನ್ನ ಮಟ್ಟಿಗೆ ಹೀಗೆ ಇರ್ತೀನಿ ಅಂತ. ಯು ಇಟ್ ಇಟ್ ಪರ್ಟೈನ್ಸ್ ಟು ಯು ಅಂಡ್ ಯುವರ್ ಥಿಂಕಿಂಗ್ ಅಂಡ್ ಯುವರ್ ಜ್ಞಾನ ಅಲೋನ್, ಇದು ಮಹಾಮೋಹ ಆಗುತ್ತೆ. ಇದು ಆದಮೇಲೆ ನೆಕ್ಸ್ಟ್ ಬರೋದಕ್ಕೆ ಮಹಾಮೋಹ, ನೆಕ್ಸ್ಟ್ ಬರೋದು ಬಂದು ತಾಮಿಶ್ರ ಅಂತ. ತಾಮಿಶ್ರ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಇಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಯು ಥಿಂಕಿಂಗ್, ನಾನು ಹೀಗೆ ನಾನು ವಿಪರೀತ ಜ್ಞಾನ ಇದೆ, ವಿಪರೀತ ಜ್ಞಾನದಲ್ಲಿ ಆಗ್ರಹ ತುಂಬಾ ಇದೆ, ಆಗ್ರಹದಲ್ಲಿ ಮಾತ್ರ ಇಲ್ಲ, ಇದನ್ನ ಇನ್ನೊಬ್ರಿಗೆ ಹೇಳುವಂತ ಚಟ ಅಂದ್ರೆ ಇದನ್ನ ಪ್ರತಿಪಾದನೆ ಮಾಡೋದು, ಪ್ರೂವಿಂಗ್ ಇಟ್ ಅಂದ್ರೆ ನಾಟ್ ಜಸ್ಟ್ ಫಾರ್ ಯುವರ್ ಸೆಲ್ಫ್, ಪ್ರೂವಿಂಗ್ ಇಟ್ ಟು ಅದರ್ಸ್. ಹೊರಗಡೆ ಹೋಗಿ ಅದು ಹೇಳೋದು, ಅದೇನು ಕ್ರೋಧದಿಂದ ಹೇಳೋದು, ಅದಕ್ಕೆ ಕ್ರೋಧ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಒಂದು ಕ್ರೋಧ ಸಿಟ್ಟು, ಯಾಕೆಂದ್ರೆ ನಾನ್ ಹೀಗೆ ತಿಳ್ಕೊಂಡಿರುವಾಗ, ನಾನ್ ತಿಳ್ಕೊಂಡದೇ ರೈಟ್ ಆಗಿರುವಾಗ ಇವನು ಏನು ಹೀಗೆಲ್ಲ ಹೇಳ್ತಾ ಇದ್ದಾನೆ, ಇವನು ಹೇಳೋದು ತಪ್ಪು, ನಾನ್ ಹೇಳಿದ ಪ್ರಕಾರನೇ ಆಗಬೇಕು ಅಂಬೋದು, ಇದಕ್ಕೆ ಏನ್ ಹೇಳ್ತಾರೆ ಕ್ರೋಧ ಅಂತ. ಇದು ಹೇಗೆಂದ್ರೆ ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಆ ಒಂದು ಇಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ದ ಡಿಸೈರ್ ಆದ ಇಚ್ಛಾ ಏನು ಅಂದ್ರೆ, ನಾನ್ ತಿಳ್ಕೊಂಡದ್ದು ಮಾತ್ರ ಅಲ್ಲ, ಅವನು ಹೇಳೋದು ತಪ್ಪು, ನಾನ್ ಅವನನ್ನ ಎಲ್ಲರನ್ನೂ ನಾನ್ ತಿಳ್ಕೊಂಡ ರೀತಿಯಿಂದ ಎಲ್ಲರೂ ತಿಳ್ಕೋಬೇಕು ಅಂಬೋ ಒಂದು ಡಿಸೈರ್ ಬರುತ್ತೆ, ಕಾಮನೆ ಬರುತ್ತೆ. ಅದಕ್ಕೆ ಆ ಕೆಟ್ಟ ಕಾಮನೆಯಿಂದ ಅದಕ್ಕೆ ಹೇಳ್ತಾರೆ, ಇದಕ್ಕೆ ತಾಮಿಶ್ರ ಅಂತ ಕರೀತಾರೆ. ಈ ತಾಮಿಶ್ರ ಬಂದಾಗ ಏನಾಗತ್ತಂದ್ರೆ ಆಚಾರ್ಯರು ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಈ ಕ್ರೋಧ ತುಂಬಾ ಕೆಟ್ಟದು ಅಂತ ಹೇಳ್ತಾರೆ. ಈ ಕ್ರೋಧದಿಂದ ಏನಾಗತ್ತೆ ಅಂದ್ರೆ ಸಿಟ್ಟು ಬಂದಿದೆ, ಸಿಟ್ಟು ಯಾಕೆ ಬರುತ್ತೆ, ಸಿಟ್ಟು ಬರೋ ಕಾರಣ ನಾನೇನೋ ತಿಳ್ಕೊಂಡಿದ್ದೀನಿ ಹೀಗೆ ಇರ್ಲಿಪ್ಪ ಅಂತ ನಮ್ಮ ಮಟ್ಟಿಗೆ ಇರೋದು ಒಂದು ಮಹಾಮೋಹ, ಅದು ನಮ್ಮನ್ನೇ ನಾಶ ಮಾಡುತ್ತೆ ಅಷ್ಟೇ ಆಗುತ್ತೆ. ಇದು ಒಂದು ಕೋಪ ಎಲ್ಲಿ ಬರುತ್ತೆ ಅಂದ್ರೆ, ನಾನ್ ತಿಳ್ಕೊಂಡ ಪ್ರಕಾರನೇ ಎಲ್ಲ ಪ್ರತಿ ಒಬ್ಬರು ತಿಳ್ಕೊಬೇಕು ಅಂಬೋ ಒಂದು ರಾಂಗ್ ಡಿಸೈರ್ ಬರುತ್ತೆ. ಈ ರಾಂಗ್ ಕಾಮನೆದಿಂದ ಏನಾಗತ್ತೆ ಅಂತ ಹೇಳ್ತಾರೆ, ಕ್ರೋಧಾದ್ ಭವತಿ ಸಮ್ಮೋಹ ಅಂತ. ಕ್ರೋಧ ಎಷ್ಟು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, 2nd ಅಧ್ಯಾಯದಲ್ಲಿ 63rd ಶ್ಲೋಕದಲ್ಲಿ ಹೇಳ್ತಾನೆ, ಈ ಕ್ರೋಧದಿಂದ ಸಮ್ಮೋಹ ಆಗತ್ತಂದ್. ಏನು ಸಮ್ಮೋಹ ಅಂದ್ರೆ ಏನು ಅಂದ್ರೆ, ಯಾವುದನ್ನ ಅಧರ್ಮವಾದ ವಿಷಯದಲ್ಲಿ, ಎರಡು ಮುಖ ಅಂತ ಅದಕ್ಕೆ, ಅಧರ್ಮವಾದ ವಿಷಯದಲ್ಲಿ ಅದನ್ನ ಧರ್ಮ ಅಂಬೋ ವಿಪರೀತ ಜ್ಞಾನ. ಇಟ್ ಈಸ್ ಅಧರ್ಮವನ್ನ ಮಾಡ್ತಾ ಇದ್ದಾನೆ, ಇದು ಯಾವ ವಿಷಯದಲ್ಲಿ ಅಧರ್ಮವನ್ನ ಮಾಡ್ತಾ ಇದ್ದಾನೆ ಅದನ್ನ ಧರ್ಮ ಅಂತ ತಿಳ್ಕೊಳ್ಳೋದು, ಅದು ಒಂದು. ಇನ್ನೊಂದು, ಯಾವ ಕಾರ್ಯವನ್ನ ಮಾಡಬಾರ್ದು ಆ ಕಾರ್ಯವನ್ನೇ ಮಾಡೋದು, ಇದು ಎರಡು ಮುಖಗಳಾಗತ್ತೆ ಸಮ್ಮೋಹ. ಈ ಸಮ್ಮೋಹದಿಂದ ಏನಾಗತ್ತಂದ್ರೆ ಸ್ಮೃತಿ ವಿಭ್ರಮ ಅಂದ್ರೆ ಇದು ಇನ್ನೂ ಕೆಟ್ಟದ್ದು. ಇದು ಏನಾಗತ್ತಂದ್ರೆ, ಶಾಸ್ತ್ರದಲ್ಲಿ ಪ್ರೊಹಿಬಿಟೆಡ್ ಆಕ್ಷನ್, ನಿಷಿದ್ಧಗಳು, ಇದು ಶಾಸ್ತ್ರದಲ್ಲಿ ದೇಹಾರ ನಿಷಿದ್ಧ ಅಂತ ಹೇಳಿರುವ ವಿಷಯ ಗೊತ್ತಿದೆ ಅವನಿಗೆ. ಮುಂಚೆ ಒಂದು ಕಾಲದಲ್ಲಿ ಯಾರೋ ಹೇಳಿರ್ತಾರೆ ಇದಪ್ಪ ನಿಷಿದ್ಧ ಇದು ಅಂತ ಹೇಳಿದ್ದಾರೆ, ಅದು ಮರೆತು ಹೋಗುತ್ತೆ ಒಂದು. ಸೊ ಮುಂಚೆ ಗೊತ್ತಿರುವಂತ, ಮುಂಚೆ ಅವನಿಗೆ ಜ್ಞಾನ ಸ್ವಲ್ಪ ಬಂದಿರುತ್ತೆ, ಇದು ಧರ್ಮ ಇದು ಅಧರ್ಮ ಎಂಬ ಪ್ರಜ್ಞೆ ಬಂದಿರುತ್ತೆ, ಮುಂಚೆ ಗೊತ್ತಿದೆ ಕಿಲಿಂಗ್ ಇಸ್ ರಾಂಗ್. ನಿಮ್ಗೆ ಎಷ್ಟೋ ನೀವು ನ್ಯೂಸ್ ನೋಡಬಹುದು, ಕಿಲಿಂಗ್ ಇಸ್ ರಾಂಗ್ ಅಂತ ಗೊತ್ತಿದ್ದವರೇ ಆಮೇಲೆ ಏನು ಮಾಡ್ತಾರೆ, ನಾನು ಮಾಡುವಂತ ಕಿಲ್ಲಿಂಗ್ ಇಸ್ ಗುಡ್ ಅಂತ ಇನ್ನೂ ಒಂದು 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 ಟೆರರಿಸ್ಟ್ ಆಟಿಟ್ಯೂಡ್ ಬಂದಿರುತ್ತೆ. ಚಿಕ್ಕ ವಯಸ್ಸಿನೋ ಏನೋ ಸರಿ ಧರ್ಮ ಅಧರ್ಮ ಗೊತ್ತಿದೆ, ಯಾವುದು ಅಧರ್ಮ ಅಂತ ಗೊತ್ತಿತ್ತು ಅದನ್ನ ಮರೆತು ಹೋಗ್ತಾನೆ ಅವನು. ಅಧರ್ಮವನ್ನ ತಿಳಿದಿದ್ದರೂ ಅದು ಮರೆತು ಹೋಗುತ್ತೆ ಅವಳಿಗೆ, ಅದಕ್ಕೆ ಸ್ಮೃತಿ ವಿಭ್ರಮ ಅಂತ ಹೇಳ್ತಾರೆ. ಸ್ಮೃತಿ ವಿಭ್ರಮ ಆದ ಮೇಲೆ ಏನಾಗತ್ತಂದ್ರೆ ಬುದ್ಧಿನಾಶ, ಬುದ್ಧಿ ನಾಶ ಅಂದ್ರೆ ಅದು ದಟ್ಸ್ ಎ ಬಿಗ್ ಬಿಗ್ ಥಿಂಗ್, ಬಿಕಾಸ್ ಬುದ್ಧಿಯಲ್ಲಿ ಸ್ಥಿರವಾಗಿ ಕೂತಿರುತ್ತೆ ಡಿಸಿಷನ್ ಮೇಕಿಂಗ್. ಆ ಬುದ್ಧಿ ಕೆಟ್ಟು ಹೋಗತ್ತಂತೆ, ಆ ಬುದ್ಧಿ ಕೆಟ್ಟು ಹೋದ್ರೆ ನೆಕ್ಸ್ಟ್ ಬರೋದು ನರಕಾದಿ ಅನರ್ಥಗಳೇ ಬರತ್ತಂತೆ. ಬಿಕಾಸ್ ಹೀ ಇಸ್ ನಾಟ್ ಓನ್ಲಿ ಡಿಸ್ಟ್ರಾಯಿಂಗ್ ಹಿಮ್ಸೆಲ್ಫ್, ಹೀ ಇಸ್ ಡಿಸ್ಟ್ರಾಯಿಂಗ್ ಪೀಪಲ್ ಅರೌಂಡ್, ಇಟ್ ಈಸ್ ಅಫೆಕ್ಟಿಂಗ್ ಅದರ್ಸ್. ಕ್ರೋಧ ಅದಕ್ಕೆ ತಪ್ಪು ಅಂತ ಹೇಳೋದು, ಕ್ರೋಧ ಇಟ್ ಈಸ್ ನಾಟ್ ಓನ್ಲಿ ಡಿಸ್ಟ್ರಾಯಿಂಗ್ ಯು, ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಪೀಪಲ್ ಅರೌಂಡ್ ಯು ಆಲ್ಸೋ, ದ ಕಮ್ಯುನಿಟಿ, ಎಲ್ಲರನ್ನು ಮಾಡತ್ತೆ. ಸೊ ಆ ಕಾರ್ಯದಿಂದ ಅವನಿಗೆ ಬರುವಂತಹ ಪಾಪನೇ ಬರತ್ತಂತೆ. ಸೊ ಅದಕ್ಕೆ ಹೇಳ್ತಾರ, ಅದಕ್ಕೆ ಕ್ರೋಧ, ಕ್ರೋಧ ಅಂಬೋದು ಅದು ತಾಮಿಶ್ರ ಅಂತ ಕರೀತಾರೆ. ತಾಮಿಶ್ರ ಆದ ಮೇಲೆ ನೆಕ್ಸ್ಟ್ ಬರೋದು ಅಂಧಂತಾಮಿಶ್ರ. ಅಂಧಂತಾಮಿಶ್ರ ಅಂದ್ರೆ ಇಟ್ ಈಸ್ ಲೈಕ್ ಕಲಹ ಮಾಡೋದು, ಅಂದ್ರೆ ದ ಪರ್ಸನ್ ಹೂ ಡಸ್ ಇದು ಇಷ್ಟು ಕ್ರೋಧ ಇದೆಲ್ಲ ಆದ ಮೇಲೇನು ಮೇ ಬಿ ಸಮ್ ಟೈಮ್ ಇನ್ ಇಸ್ ಓಲ್ಡ್ ಏಜ್, ಓಲ್ಡ್ ಅಂಡ್ ವೀಕ್ ಇರೋವಾಗ ಈ ಮೇ ಚೇಂಜ್. ಬಟ್ ಅಂಧಂತಾಮಿಶ್ರ ಅಂತ ಹೇಳೋದು ಇಲ್ಲಿ ಅದ ಆಗ್ರಹ ಬಂದು ಹಠ ಅಂತ ಹೇಳ್ತಾರಲ್ಲ, ಹಠ ಅಂದ್ರೆ ಇಟ್ ಈಸ್ ದೇರ್ ಇನ್ ದ ರೈಟ್ ಇನ್ ದ ಸ್ವಭಾವದ ಹಠ ಅಂದ್ರೆ ಆಚಾರ್ಯ ಹೇಳ್ತಾರ ಯೋಗ್ಯತಃ ಹಠ ಅಂತ. ಅಂದ್ರೆ ಹಠ ಅಂತ ನಾವು ಲೂಸ್ ಆಗಿ ಬಳಸ್ತೀವಿ, ಬಟ್ ಇನ್ ದ ಶಾಸ್ತ್ರದಲ್ಲಿ ಹಠ ಅಂತ ಬಳಸುವಾಗ ಅದು ಒಂದು ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಇಟ್ ಈಸ್ ದೇರ್ ಇನ್ ದ ಅಂಕುರ ಸರ್ವ್, ಇಟ್ಸ್ ದೇರ್ ಇನ್ ದ ಸೀಡ್ ಇಟ್ ಸೆಲ್ಫ್, ದಟ್ ಈಸ್ ದ ಸ್ವಭಾವವಾಗಿಯೇ ಇದೆ ಅವರಿಗೆ. ಸ್ವಭಾವವಾಗಿದ್ರೆ ಕ್ರೋಧ ಸ್ವಭಾವ ಇಲ್ಲ, ಅದು ಪ್ರಭಾವದಿಂದ ಆಯ್ತು ಅಂದ್ರೆ ಆಫ್ಟರ್ ಸಮ್ ಇಯರ್ಸ್ ಹಿ ಮೇ ಗೆಟ್ ಓವರ್ ಇಟ್, ಟುವರ್ಡ್ಸ್ ಅಟ್ ಲೀಸ್ಟ್ ಎಂಡ್ ಆಫ್ ಹಿಸ್ ಲೈಫ್ ಹಿ ಮೇ ಗೆಟ್ ಓವರ್ ದಟ್ ದೇರ್ ಇಸ್ ಅ ಸ್ಕೋಪ್ ಫಾರ್ ಹಿಮ್ ಟು ಚೇಂಜ್, ಆ ಸ್ಕೋಪ್ ನೆಕ್ಸ್ಟ್ ಜನ್ಮದಲ್ಲೇನು ಬರಬಹುದು. ಬಟ್ ಅಂಧಂತಾಮಿಶ್ರ ಅಂತ ಬರುವಾಗ ಹಠ ಅಂಬೋದು ಅದು ಸ್ವಭಾವದಲ್ಲೇ ಅದಿದೆ. ಏನು ಈ ಒಂದು ವಿಪರೀತ ಜ್ಞಾನದ ಆಗ್ರಹ, ಅದು ಮೂಲಕವಾಗಿ ಇನ್ನೊಬ್ಬರನ್ನ ನಾಶ ಮಾಡೋದು, ಮರಣ ಅಂತ ಅದು ಮಹಾಭಾರತದಲ್ಲಿ ಹೇಳ್ತಾರೆ. ಅಂಧಂತಾಮಿಶ್ರ ಅಂದ್ರೆ ಅದು ಮರಣವೇ ಅಂತಾನೆ ಹೇಳ್ತಾರೆ. ಸೊ ಅದಕ್ಕೆ ಇದನ್ನ ಬಂದು ಅಂಧಂತಾಮಿಶ್ರ ಅಂತ. ಸೊ ಈ ರೀತಿಯಿಂದ ಅವಿದ್ಯ ಅಂಬುದು ಐದು ಮುಖಗಳಿಂದ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕಾಂಟೆಕ್ಚುಲಿ ಇದನ್ನ ಆ ಅವಿದ್ಯೆಯನ್ನ ಯಾರು ನಿಯಮನ ಮಾಡ್ತಾರೆ ಅಂತ. ಇದು ಯಾಕೆ ನಾವು ತಿಳ್ಕೋಬೇಕು ಇಲ್ಲಿ ಅಂದ್ರೆ, ನಮ್ಮಲ್ಲಿನೂ ಇಷ್ಟು ಡಿಗ್ರಿ ಇಲ್ಲಂಗಿದ್ರು ಕೆಲವು ಅಜ್ಞಾನಗಳಿದೆ, ನಮ್ಗೆ ಗೊತ್ತಿದೆ ಅಜ್ಞಾನ ಇದೆ. ಮತ್ತು ಅಜ್ಞಾನ ಮತ್ತು ಮೋಹ, ಮಹಾಮೋಹ, ಮೇ ಬಿ ಕ್ರೋಧ ಅಷ್ಟಿಲ್ಲ ಅಂತ ಅನ್ಕೊಳ್ಳೋಣ, ಅಟ್ಲೀಸ್ಟ್ ಕೆಲವೆಲ್ಲ ಇದೆ. ಆರ್ ಕೆಲವನ್ನ ಪ್ರಚೋದನೆ ಮಾಡುವಂತ ದೈತ್ಯರು ನಮ್ಮಲ್ಲಿ ಕೂತಿದ್ದಾರೆ, ಇದೇ ನಮ್ಗೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಈ ಅಜ್ಞಾನ ನಮ್ಗೆ ಹೋಗ್ಬೇಕು ಅಂದ್ರೆ ಅಜ್ಞಾನ ಹೋಗ್ಬೇಕು, ಇದೆಲ್ಲ ಬರ್ಲಂಗಿರ್ಬೇಕು. ಮೋಹ, ಮಹಾಮೋಹ, ಕ್ರೋಧ, ನಾಳೆ ಹೇಗಿರ್ತೀವಿ ಅಂತ ಯಾರು ಗೊತ್ತು? ಇದು ಬರ್ಲಂಗಿರ್ಬೇಕು. ಈ ಜನ್ಮಕ್ಕೆ ಮಾತ್ರ ಅಲ್ಲ, ಮುಂದೆ ಬರುವಂತ ಜನ್ಮಕ್ಕೇನೋ ಈ ಜನ್ಮದಲ್ಲಿ ಬುದ್ಧಿ ಕೊಟ್ಟಾಗ ನಾವು ಹಿಂದೆ ಏನಾದ್ರು ತಪ್ಪು ಮಾಡಿದ್ರು ವಿ ಆರ್ ಗಿವನ್ ಅ ಚಾನ್ಸ್ ಟು ರೆಕ್ಟಿಫೈ, ಕರೆಕ್ಟ್ ಇಟ್. ಮುಂದೆ ಏನಾದ್ರು ಏನು ಜನ್ಮ ಬರುತ್ತೋ ಅಲ್ಲಿ ಏನು ಜ್ಞಾಪಕ ಇರುತ್ತೋ ಗೊತ್ತಿಲ್ಲ, ಅದನ್ನ ಅದಕ್ಕೆ ಈ ಜನ್ಮದಲ್ಲೇ ಈ ಆಪರ್ಚುನಿಟಿ ಕೊಟ್ಟಾಗ ವಿ ಕ್ಯಾನ್ ಡೂ ಇಟ್. ಅಷ್ಟು ಒಂದು ಕರುಣಾಳು ಭಗವಂತ. ಅದಕ್ಕೆ ದಾಸರು ಇದನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೂಪಗಳು ಎಂಬುದನ್ನು ಈ ಐದು ರೂಪಗಳನ್ನ ವಿಶೇಷವಾಗಿ ನೋಡೋಣ. ಇಲ್ಲಿ ಹೀಗೆ ಹೋಗುತ್ತ, ಐದು ವಿದ್ಯೆಗಳೊಳಗೆ ಇಹನಾಗಾದಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕೃದೋಲ್ಕ ಮೊದಲಾದೈದು ರೂಪಗಳ ತಾದರಿಸಿ ಸಜ್ಜನರ ವಿದ್ಯಾ ಛೇದಿಸುವ ತಾಮಸ್ರರಿಗ ಜ್ಞಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ ಅಂತ ಹೇಳ್ತಾ ಇದ್ದಾರೆ. ಇವಾಗ ಐದು ವಿದ್ಯೆಗಳು ನೋಡಿದ್ದೀವಿ. ಈ ಐದು ವಿದ್ಯೆಗಳನ್ನ ಕೊಡುವನು ಯಾರು ಅಂತ ಹೇಳ್ತಾರೆ. ಈ ಐದು ವಿದ್ಯೆಗಳಲ್ಲಿ ಐದು ವಿದ್ಯೆಗಳೊಳಗೆ ನಾವು ನೋಡಿದ್ದೀವಿ. ಇಲ್ಲಿ ಯಾವ ಮೂಲಕ ಇವನು ಕೊಡ್ತಾ ಇದ್ದಾನಂದ್ರೆ ನಾಗಾದಿಗಳ ಅಧಿಷ್ಠಾನದಲ್ಲಿ. ಇಲ್ಲಿ ನೋಡುವಾಗ ಹಿಂದೆ ನೋಡಿದ್ದೀವಿ ಆ ಒಂದು ಉಪಪ್ರಾಣರು ದಾಸಪ್ರಾಣರು ಅಂತ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಅಂತ ನೋಡಿದ್ದೀವಿ. ಇದನ್ನ ಅಧಿಷ್ಠಾನವಾಗಿಟ್ಟುಕೊಂಡು ಅಂದ್ರೆ ಮಾಧ್ಯಮವಾಗಿಟ್ಟುಕೊಂಡು ಅದೇ ಹೆಸರಿನಿಂದ ಈ ದಾಸಪ್ರಾಣರೊಳಗೆ ಮುಖ್ಯ ಪ್ರಾಣರಿದ್ದಾರೆ, ರುದ್ರದೇವರು ಇದ್ದಾರೆ, ಗರುಡ ಪಂಚಕನೂ ಇದ್ದ, ಮುಖ್ಯ ಪ್ರಾಣರೂ ಇದ್ದಾರೆ, ಅಲ್ಲಿ ನಾರಾಯಣನು ಐದು ರೂಪದಿಂದ ಇದ್ದಾನೆ. ಈ ಐದು ರೂಪದಲ್ಲಿ ಇದ್ದು ಏನು ಮಾಡ್ತಾರೆ, ಈ ಅಧಿಷ್ಠಾನದಲ್ಲಿ ಇದ್ದು ಅಧಿಷ್ಠಾನದಲ್ಲಿ ಲಕ್ಷ್ಮೀದವನು ಕೃದ್ದೋಲ್ಕ ಮೊದಲಾದ ಐದು ರೂಪಗಳ ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಒಂದೊಂದಕ್ಕೆ ಏನ್ ಹೆಸರು ಅಂದ್ರೆ ಈ ಒಂದು ಇದಕ್ಕೆ ಪ್ರಮಾಣ ಈ ಇದಕ್ಕೆ ಪ್ರಕಾಶ ಸಂಹಿತಿಂದ ಪ್ರಮಾಣವನ್ನ ಉಲ್ಲೇಖಿಸಿದ್ದಾರೆ. ಪ್ರಕಾಶ ಸಂಹಿತಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಕಾಶ ಸಂಹಿತ ಪ್ರಕಾರ ತಮಸ್ಸಿನಲ್ಲಿ, ತಮಸ್ಸು ಅಂದ್ರೆ ಇದು ಐದು ಹೇಳಿದ್ದೇನಲ್ಲ, ತಮಸ್ಸಲ್ಲಿ ಶಬ್ದ ಮೂಲ ಐದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂದ್ರೆ ನಮ್ಮ ಇಂದ್ರಿಯಗಳಿದೆ. ಇಂದ್ರಿಯಗಳು ಒಂದು ವಿಷಯವನ್ನ ಗ್ರಹಣ ಮಾಡಬೇಕಂದ್ರೆ ಈ ಒಂದು ಕನೆಕ್ಟರ್ಸ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಮೂಲಕವಾಗಿ ನಮ್ಮ ಐದು ಇಂದ್ರಿಯಗಳನ್ನ ಪ್ರವೇಶ ಮಾಡುತ್ತೆ. ಯಾವುದು ಸೊ ಪ್ರವೇಶ ಮಾಡುವ ಇಂದ್ರಿಯಗಳು ಗ್ರಹಣ ಮಾಡಬೇಕಂದ್ರೆ ವಿಷಯವನ್ನ ಈ ಐದು ರೆಸ್ಪೆಕ್ಟಿವ್ ಆಗಿ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಸಂಬಂಧಪಟ್ಟದ್ದು ಇದು ಮೂಲಕವಾಗಿ ಬರುತ್ತೆ. ಸೊ ಆಸ್ ಇಟ್ ಅಬ್ಸಾರ್ಬ್ ಒಂದು ಕೇಳ್ತಾ ಇರ್ತೀವಿ, ಒಂದು ಪ್ರವಚನ ಏನೋ ಕೇಳ್ತಾ ಇರ್ತೀವಿ, ಹೇಳೋರು ಸರಿಯಾಗಿ ಹೇಳ್ತಾ ಇರ್ತಾರೆ, ನಮ್ಮ ಕಿವಿಯಲ್ಲಿ ಬೇರೆ ರೀತಿಯಿಂದ ಅರ್ಥ ಆಗುತ್ತೆ. ಲಾಟ್ ಆಫ್ ಟೈಮ್ಸ್ ವಿ ಎಕ್ಸ್ಪೀರಿಯನ್ಸ್ ದಟ್. ಸೊ ಈ ತರ ಸೊ ಈ ಒಂದು ನಾಗಾದಿಗಳು ಈ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಎಲ್ಲರೂ ಎಲ್ಲದಲ್ಲಿನೂ ಇದ್ರನು ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಗಳನ್ನ ಹೇಳಿದ್ದಾರೆ. ಸೊ ಇಲ್ಲಿ ಶಬ್ದದಲ್ಲಿ ಇರುವಂತದ್ದು ನಾಗ ಅಂತ ಹೇಳ್ತಾರೆ. ಇಲ್ಲಿ ಐದು ಇದ್ರನು ವಿಶೇಷವಾಗಿ ನಾಗ ಕೆಲಸ ಮಾಡ್ತಾನೆ. ಆಮೇಲೆ ಸ್ಪರ್ಶದಲ್ಲಿ ಕೃಕಳ ಕೆಲಸ ಮಾಡ್ತಾನೆ, ರೂಪದಲ್ಲಿ ಕೂರ್ಮ, ರಸದಲ್ಲಿ ದೇವದತ್ತ, ಗಂಧದಲ್ಲಿ ಧನಂಜಯ. ಸೊ ಹೀಗೆ ಐದು ಉಪಪ್ರಾಣ ಐದು ಶಬ್ದ ಸ್ಪರ್ಶ ರೂಪ ರಸಕ್ಕೆ. ಇಲ್ಲಿ ಇರುವಂತ ವಿಶೇಷ ರೂಪಗಳು ಏನು ಅಂದ್ರೆ ಕೃದ್ವಾಲ್ಕ, ಮಹೋಲ್ಕ, ವೀರೋಲ್ಕ, ಜ್ಯೂಲ್ಕ, ಸಹಸ್ರೋಲ್ಕ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಈ ದೇವರ ಹೆಸರುಗಳನ್ನ ಚಿಂತನೆ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಕೃದ್ವಾಲ್ಕ ಅಂತ ಕೃ ಅಂತ ಹೇಳ್ತಾರೆ, ಕೃದ್ವಾಲ್ಕ ಅಂತ ಹೇಳ್ತಾರೆ. ಕೃದ್ವಾಲ್ಕ ಎಂಬ ರೂಪ ಭಗವಂತನನ್ನ ಇಲ್ಲಿ ಕೃದ್ವಾಲ್ಕ ಅಂತ ಚಿಂತನೆ ಮಾಡ್ಬೇಕು. ಏನರ್ಥ ಇದು ಅಂದ್ರೆ ಕೃತ್ ಅಂತ ಹೇಳಿದ್ರೇನೆ ಕ್ರೋಧ ಅಂತಾನೆ ಅರ್ಥ. ಕೃತ್ ಅಂದ್ರೆ ಒಂದು ಕ್ರೋಧದಿಂದ ಮಾಡುವಂತದ್ದು, ಸೊ ಶಿಸ್ತಿನಿಂದ ಮಾಡುವಂತ ಆ ಕ್ರೋಧಕ್ಕೆ ಅಭಿಮಾನಿಯಾದಂತ ಆ ಒಂದು ಕಲಿಗೆ ಏನು ಮಾಡ್ತಾರೆ ಇದು ಎರಡು ರೀತಿಯಿಂದಲೂ ಕೆಲಸ ಆಗತ್ತೆ. ಒಂದೊಂದು ಒಂದೊಂದಕ್ಕೇನು ಉಲ್ಕಾ 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 ಅಂತ ಸೇರಿಸಿದ್ದಾರೆ. ಉಲ್ಕಾ ಅಂದ್ರೆ ಆ ಒಂದು ಬೆಂಕಿ ಅಂದ್ರೆ ಯಾವ ತರ ಬೆಂಕಿ ಇದು ಅಂದ್ರೆ ಹೇಳ್ತಾರೆ ಒಂದು ಕೆಂಡ ಇರತ್ತಲ್ಲ ಆತರ ಉರಿಯೋ ಬೆಂಕಿ ಅಲ್ಲ ಕೆಂಡ ತರ ಇರುವಂತ ಬೆಂಕಿಗಳು ಅಂತ ಒಂದೊಂದು ಬೆಂಕಿ ಅಂತ ಕರೆದಿದ್ದಾರೆ. ಸೊ ಕೃತ್ ಉಲ್ಕಾ ಅಂದ್ರೆ ಕೃತ್ ಅಂದ್ರೆ ಕ್ರೋಧ, ಉಲ್ಕಾ ಅಂದ್ರೆ ಬೆಂಕಿ ಅಂತ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಕೃತ್ ಅಂದ್ರೆ ಕ್ರೋಧ ಯಾರ್ಯಾರು ದೈತ್ಯರು ಅವ್ರಿಗೆ ಕ್ರೋಧವನ್ನ ನಮ್ಮಲ್ಲಿ ಇದ್ದು ನಮ್ಗೆ ಕೆಟ್ಟದೇನಾರು ಆಗ್ಬೇಕಂದ್ರೆ ದೈತ್ಯರಿಗೆ ಆ ಇನ್ನೂ ಪಂಪ್ ಮಾಡ್ತಾನಂತ ಆ ಕೆಟ್ಟದನ್ನ ಆ ಒಂದು ಕ್ರೋಧವನ್ನ ಹುಟ್ಟಿಸಿ ನಮ್ಮನ್ನ ಕೆಟ್ಟ ದಾರಿಯಂತೆ ಹೋಗುವಂತ ಮಾಡೋದು ಇದೆ ದೇವರ ರೂಪ. ಯಾಕೆಂದ್ರೆ ಮಾಡೋನು ಅವನೇ ತೆಗಿಯೋನು ಅವನೇ ಆಗ್ತಾನೆ ಎರಡು. ಹಾಗೆ ಸೃಷ್ಟಿ ಮಾಡೋನೇ ಸಂಹಾರ ಮಾಡ್ತಾನೆ, ಈ ಸೃಷ್ಟಿಯನ್ನೇ ಮಾಡುತ್ತಾನೆ ಕೃತ್ತಂಬ ರೂಪದಿಂದ ಅವನೇ ಸೃಷ್ಟಿ ಮಾಡ್ತಾನೆ, ಉಲ್ಕಾ ಎಂಬ ರೂಪದಿಂದ ಅವನೇ ಆ ಸೃಷ್ಟಿ ಮಾಡಿದ್ದ ಆ ಒಂದು ಕ್ರೋಧವನ್ನ ತೆಗಿತಾನೆ. ಸೊ ಕೃತ್ ಓಲ್ಕ. ಸೊ ಒಂದೊಂದಕ್ಕೇನೋ ಹೀಗೆ ನಾವು ಇಟ್ಕೋಬೇಕು ಅಂದ್ರೆ ಬೇಸಿಕಲಿ ಏನರ್ಥ ಆಗತ್ತಂದ್ರೆ ದೇವರು ಒಂದೊಂದು ಅಯೋಗ್ಯರಿಗೆ ಕೊಡ್ತಾನೆ, ಯೋಗ್ಯರಿಗೆ ತೆಗಿತಾನೆ. ಸೊ ನಮ್ಗೇನೋ ಒಂದೊಂದು ಚಿಕ್ಕ ಸಣ್ಣ ಪುಟ್ಟ ಲೆವೆಲ್ ಎಲ್ಲವೂ ಇದೆ. ಸೊ ಅದನ್ನ ಅವನು ಕೃದ್ವಾಲ್ಕ ಎಂಬ ರೂಪದಿಂದ ಇವನು ಏನು ಮಾಡ್ತಾನಂದ್ರೆ ನಮಗೆ ಅಜ್ಞಾನದಲ್ಲೇ ಇದ್ದೀವಿ ನಾವು, ತಮಸ್ಸು ಅಂದ್ರೆ ಕತ್ತಲೆಯಲ್ಲಿ ಇದ್ದೀವಿ. ಕೃದ್ವಾಲ್ಕ ಅಂತ ಹೇಳುವಾಗ ಈ ಕೃತ್ ಆ ಒಂದು ಅದನ್ನ ಅಜ್ಞಾನವನ್ನ ಪ್ರೇರಿಸುವಂತ ಈ ದೈತ್ಯನನ್ನ ಉಲ್ಕಾ ಅಂದ್ರೆ ಕೆಂಡದಂತೆ ಕೆಂಡ ಹೇಗೆ ಎಲ್ಲವನ್ನು ಸುಟ್ಟು ಬೂದಿ ಮಾಡುತ್ತೋ ಹಾಗೆ ಆ ಒಂದು ಅಜ್ಞಾನವನ್ನ ತೆಗೆದು ಬಿಡ್ತಾನೆ ಅಂದ್ರೆ ಅಜ್ಞಾನಕ್ಕೆ ಕಾರಣವಾದಂತ ಆ ಪಾಪವನ್ನ ತೆಗೆದು ಬಿಡ್ತಾನಂತ ಕೃದ್ವಾಲ್ಕ ಅಂತ ರೂಪದಿಂದ. ಸೊ ಅವನು ಮೂಲತಃ ಅವನು ಇರೋದು ಒಂದು ಶಬ್ದದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ, ಶಬ್ದದಲ್ಲಿ ಇದ್ದಾನೆ. ಆಮೇಲೆ ಶಬ್ದ ಸ್ಪರ್ಶದಲ್ಲಿ ಬರುವಾಗ ಕೃದ್ವಾಲ್ಕ ಮಹೋಲ್ಕ ಅಂತಾರೆ. ಆಮೇಲೆ ಕೃದ್ವಾಲ್ಕ ಮಹೋಲ್ಕ ವೀರೋಲ್ಕ ಜ್ಯೂಲ್ಕ ಸಹಸ್ರೋಲ್ಕ. ಸೊ ಈ ಒಂದು ಐದು ರೂಪಗಳನ್ನ ಹೇಳ್ತಾರೆ. ಕೃದ್ವಾಲ್ಕ ಅಂದ್ರೆ ಕ್ರೋಧವನ್ನ ತೆಗಿತಾನಂತ ಅರ್ಥ ಆಯ್ತು. ಮಹೋಲ್ಕ ಅಂತ ಬಂದ್ರೆ ಮಹೋಲ್ಕಕ್ಕೆ ಏನರ್ಥ ಅಂದ್ರೆ ಮಹೋಲ್ಕದಲ್ಲಿ ಇದ್ದು ದೇವತೆಗಳಿಗೆ ಮಹಾ ಅಂದ್ರೆ ಈ ಒಂದು ಏನು ಕೆಟ್ಟದ್ದು ಏನು ಆಗಬೇಕಾಗಿದ್ರು ದೇವತೆಗಳ ಮೂಲಕವಾಗಿ ಆಗತ್ತೆ. ಸೊ ಆ ದೇವತೆಗಳಿಗೆ ಅವನು ಏನು ಮಾಡ್ತಾನಂದ್ರೆ ಇಲ್ಲಿ ಇದ್ದು ದೇವತೆಗಳಿಗೆ ಒಂದು ಮಂಗಳವನ್ನ ಕೊಟ್ಟು ದೇವತೆಗಳ ಮೂಲಕವಾಗಿ ದೈತ್ಯರು ದೇವತೆಗಳಿಗೆ ಪ್ರಚೋದನೆ ಕೊಟ್ಟು ದೇವತೆಗಳ ಮೂಲಕವಾಗಿ ಆ ದೈತ್ಯರಿಗೆ ಪ್ರಚೋದನೆ ಮಾಡಿ ಅವರಿಂದ ಈ ಕೆಲಸಗಳಾಗತ್ತೆ. ಸೊ ಆ ದೇವತೆಗಳಿಗೆ ಮಾಡುವಂತ ದೇವತೆಗಳಿಗೆ ಅವನು ಯಾವತ್ತೂ ಮಂಗಳವನ್ನೇ ಕೊಡ್ತಾನಂತೆ. ಅದಕ್ಕೆ ಮಹುಲ್ಕ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಅವನ ಮಹುಲ್ಕ ಅಂತ ಚಿಂತನೆ ಮಾಡಿದಾಗ ಏನಾಗತ್ತೆ ಅಂದ್ರೆ ನಮಗೇನೋ ಶುಭ ಆಗುತ್ತೆ. ದೇವರಿಗೆ ಶುಭ ಕೊಡ್ತಾನಂದ್ರೆ ನಮಗೇನೋ ಶುಭ ಆಗತ್ತೆ. ಸೊ ನಮ್ಗೇನೋ ಶುಭ ಆಗತ್ತೆ. ಸೊ ಇದು ಸ್ಪರ್ಶದಲ್ಲಿ ಇದ್ದು ಮಾಡುವಂತ ರೂಪ. ಆಮೇಲೆ ನೆಕ್ಸ್ಟ್ ಬರೋದು ವಿರೋಲ್ಕ ಅಂತ. ವಿರೋಲ್ಕ ಎಂಬ ರೂಪದಿಂದ ಅವನು ಏನ್ ಮಾಡ್ತಾನೆ, ರೂಪದಲ್ಲಿ ಇದ್ದಾನೆ, ರೂಪ ತನ್ಮಾತ್ರದಲ್ಲಿ ಇದ್ದಾನಂತೆ. ಆ ರೂಪ ತನ್ಮಾತ್ರದ್ದು ಏನ್ ಮಾಡ್ತಾನೆ ಅಲ್ಲಿಂದ ವಿರೋಲ್ಕ, ಉಲ್ಕ ಅಂದ್ರೆ ಉಲ್ಕ ಅಂದ್ರೆ ಕೆಂಡ, ಆಮೇಲೆ ಕೆಂಡ ಅಂತ ಹೇಳಿದೆ ಅಂದ್ರೆ ಪ್ರಕಾಶ ಮಾಡದು ಅಂತ, ಕೆಂಡ ಅಂದ್ರೆ ಪ್ರಕಾಶಿಸುವುದು. ವೀರೋಲ್ಕ ಎಂಬುದು ಇಲ್ಲಿ ಏನ್ ಮಾಡ್ತಾನೆ, ದೇವತೆಗಳಲ್ಲಿ ವಿಶೇಷವಾದ ರುಜುಗಣಸ್ಥರಿಗೆ ಅವ್ರಿಗೆ ಆ ಒಂದು ವಿ ಅಂದ್ರೆ ಆ ಜ್ಞಾನದ ಮೂಲಕವಾಗಿ ಆ ಸುಖವನ್ನ ಕೊಟ್ಟು ಯಾವತ್ತೂ ಅವ್ರಿಗೆ ಆನಂದದಲ್ಲಿ ಜ್ಞಾನ ಭರಿತವಾದ ಆನಂದದಲ್ಲಿ ಅವನು ಆ ಬೆಳಕಂತೆ, ಉಲ್ಕ ಅಂತ ಬರುವ ಕೆಂಡ ಅಂತ ಇಲ್ಲಿ ತಗೊಳ್ಳ ಬೆಳಕು ಅಂತೆ, ಆ ಬೆಳಕು ಒಂದು ಸುಖ ಯಾವತ್ತೂ ಕೊಡ್ತಾ ಇದ್ದಾನೆ. ಹಾಗೆ ನಾವು ತಿಳ್ಕೊಂಡಾಗ ವೀರೋಲ್ಕನಾಗಿದ್ದು ಅವನು ರುಜುಗಣಸ್ಥರಿಗೆ ಇದು ಸುಖವನ್ನ ನಿರಂತರವಾಗಿ ಅಜ್ಞಾನ ಇಲ್ಲದ ಬರೀ ಒಂದು ಸುಖ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ನಮಗೇನೋ ಅದೇ ಭಾವನೆ, ಅದೇ ಒಂದು ಕ್ವಾಲಿಟಿ ನಮ್ಮಲ್ಲಿನೂ ವ್ಯಕ್ತ ಆಗತ್ತೆ, ಒಂದು ಚೂರು ವ್ಯಕ್ತ ಆಗತ್ತೆ ನಮ್ಮದ್ರಲ್ಲಿ ಅಂತ ಹಾಗೆ ತಿಳ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಬಂದು ಜೂಲ್ಕ ಅಂತ ಆಗತ್ತೆ. ಜೂಲ್ಕ ಎಂಬುದು ಬಂದು ಈ ರಸದಲ್ಲಿ ಇರ್ತಾನಂತ, ರಸ ತನ್ಮಾತ್ರೆಯಲ್ಲಿ ಇದ್ದು ಏನು ಮಾಡ್ತಾನಂದ್ರೆ ನಮಗೆ ಜೀವ್ ಅಂದ್ರೆ ಪ್ರಕಾಶ, ಆ ಪ್ರಕಾಶ ಉಲ್ಕ, ಆ ಪ್ರಕಾಶ ಎಲ್ಲಿ ಚೆಲ್ತಾನಂದ್ರೆ ಎಲ್ಲಾ ಲೋಕದ ಯಾವ ಯಾವ ಸ್ವರ್ಗ ಯಾವ ಯಾವ ಲೋಕಕ್ಕೆ ಸಜ್ಜನರು ದೇವತೆಗಳು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಬೆಳಕೇ ಇರತ್ತಂತ, ಕತ್ತಲೆನೇ ಇರೋದಿಲ್ಲ, ಬೆಳಕೇ ಇರತ್ತ. ಅಂದ್ರೆ ನಮ್ಗೆ ಹಾಗೆ ತಿಳ್ಕೊಂಡಾಗ ನಾವು ಯಾವ ಯಾವ ಸ್ಥಾನಕ್ಕೆ ಹೋದ್ರು ಎಲ್ಲೆಲ್ಲಿ ಇದ್ರು ಯಾವ ದೇಹ ಕೊಡಲಿ ಅಂತ ಹೇಳ್ತಾರೆ, ಯಾವ ದೇಹ ಕೊಟ್ಟರು ಎಲ್ಲಿ ಇಟ್ಟರಲು ಯಾವ ಲೋಕಕ್ಕೆ ಹೋದ್ರು ನಮ್ಗೆ ಆ ಬೆಳಕನ್ನೇ. ಯಾಕೆಂದ್ರೆ ದೇವತೆಗಳು ಎಲ್ಲಿ ಇದ್ರು ಸರಿ ಅವ್ರಿಗೆ ಯಾವತ್ತೂ ಪ್ರಕಾಶವೇ. ಸೊ ಹಾಗೆ ನಾವು ತಿಳ್ಕೊಂಡಾಗ ನಮಗೇನು ನಾವು ಎಲ್ಲಿ ಇದ್ರೂ ನಮ್ಗೆ ಪ್ರಕಾಶವೇ ಇರತ್ತ ಅಂತ ಅದು. ಆಮೇಲೆ ಕೊನೆಯಲ್ಲಿ ಬರೋದು ಗಂಧ. ಗಂಧದಲ್ಲಿ ಸಹಸ್ರೋಲ್ಕನಾಗಿದ್ದಾನೆ. ಸಹಸ್ರೋಲ್ಕ ಅಂದ ಆಲ್ ಅರೌಂಡ್ ಎಲ್ಲಾ ಕಡೆನೂ ಬೆಳಕು, ಸಹಸ್ರ ರೀತಿಯಿಂದ ಬೆಳಕು. ಅಂದ್ರೆ ಏನಾಗತ್ತ, ಸಹಸ್ರ ಅಂದ್ರೆ ನಾವು ಯಾವ ಯಾವ ಕಾರ್ಯ ಇದು ದೇವತೆಗಳಿಗೆ ಎಲ್ಲವೂ ದೇವತೆಗಳಿಗೆ ಪ್ರಧಾನವಾಗಿ ಅಪ್ಲೈ ಆಗತ್ತೆ, ಅವ್ರಿಗೆ ಇದು ಆಗತ್ತೆ ಅಂತ ನಾವು ಚಿಂತನೆ ಮಾಡಿದ್ರೆ ನಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸಹಸ್ರೋಲ್ಕ ಅಂಬೋ ಸಹಸ್ರ ಅಂದ್ರೆ ದೇವತೆಗಳು ಏನೇನು ಕಾರ್ಯ ಎಲ್ಲೆಲ್ಲಿ ಇದ್ದು ಕಾಲ ದೇಶದಲ್ಲಿ ಆ ಕಾರ್ಯಗಳು ಮಾಡಿದ್ರು ಅಲ್ಲಲ್ಲಿ ಅವನ ರೂಪಗಳು ಅವ್ರಿಗೆ ಕಾಣಿಸ್ತಾನೆ ಇರುತ್ತೆ, ಪ್ರತ್ಯಕ್ಷವಾಗಿ ಅವ್ರುಗಳು ನೋಡ್ತಾ ಇರ್ತಾರೆ. ಸೊ ನಮಗೆ ಏನಾಗತ್ತೆ ಇದು ಅಂದ್ರೆ ನಮಗೆ ನಾವು ಮಾಡುವಂತ ಕಾರ್ಯಗಳೇ, ನಾವು ಇವಾಗೆಲ್ಲ ಓದ್ತಾ ಇದ್ದೀವಿ ಏನೋ ಮಾಡ್ತಾ ಇದ್ದೀವಿ ಕೆಲವು ಕಾಲ, ಮತ್ತು ಕಾರ್ಯ ಮಾಡುವಾಗ ವಿ ಗೋ ಬ್ಯಾಕ್ ಇನ್ ಟು ದಟ್ ಪ್ರಪಂಚ, ದೇವರ ನೆನಪೇ ಬರೋದಿಲ್ಲ. ಇವನೇನ್ ಮಾಡ್ತಾನೆ ಸಹಸ್ರೋಲ್ಕ ಅಂದ್ರೆ ಸಹಸ್ರ ರೀತಿಯಿಂದ ಒಂದೊಂದು ಮಾಡೋವಾಗಲೂ ಸಹಸ್ರ ಕೆಲಸಗಳು ಮಾಡ್ತಾ ಇರ್ತೀವಿ, ಒಂದೊಂದು ಕೆಲಸ ಮಾಡುವಾಗಲೂ ಆ ಒಂದು ದಟ್ ಫರ್ಗೆಟ್ಫುಲ್ನೆಸ್ ಅದೆಲ್ಲ ಸುಟ್ಟು ಬಿಟ್ಟು ನಮ್ಗೆ ಅವನ ನೆನಪನ್ನು ಕೊಡ್ತಾನಂತ. ಸೊ ಇದು ನೆಗೆಟಿವ್ ಅಂಡ್ ಪಾಸಿಟಿವ್, ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡೋದು ಎಲ್ಲ ಇದು ನಾಗ ಕೂರ್ಮ ಕೃಗಳ ದೇವದತ್ತ ಧನಂಜಯ ಅಂಬೋ ಈ ರೂಪದಿಂದ ನೆಗೆಟಿವ್ಸ್ ಎಲ್ಲ ತೆಗಿತಾ ಬರ್ತಾ ಒಂದೊಂದು ರೂಪ. ಅದಕ್ಕೆ ಒಂದೊಂದು ರೂಪದಲ್ಲಿ ಕೃದ್ದೋಲ್ಕನ ಕೃತ್ ತೆಗಿತಾನೆ, ಆ ಶಕ್ತಿಯನ್ನ ತೆಗಿತಾನೆ, ಆ ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ಇಟ್ ಈಸ್ ಲೈಕ್ ಕ್ಲೀನಿಂಗ್ ದ ವೆಸಲ್. ಆ ಪ್ರಾಸೆಸ್ ಅನ್ನ ಈ ಒಂದು ತನ್ಮಾತ್ರೆಗಳಲ್ಲಿ ಇರುವಂತ ಈ ಪಂಚ ಪ್ರಾಣರು ನಾಗಾದಿ ರೂಪದಿಂದ ಇದ್ದು ಅದನ್ನ ತೆಗಿತಾನಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋದು ಇದು ಕೃದ್ದೋಲ್ಕ ಮೊದಲಾದ ಐದು ರೂಪಗಳ ತಾಧರಿಸಿ. ಸೊ ಈ ರೂಪದಿಂದ ಮಾಡುವವರು ಈ ಪ್ರಾಣಗಳು ಉಪಪ್ರಾಣಗಳಲ್ಲ, ಅವನೇ ತಾಧರಿಸಿ ಅಂದ್ರೆ ತಾ ಅಂತ ಹೇಳುವಾಗ ನಾವು ನೋಡಿದ್ದೀವಿ, ಅವನೇ ಸ್ವತಂತ್ರವಾಗಿ ಈ ರೂಪಗಳನ್ನ ಇಟ್ಟುಕೊಂಡು ಅವನೇ ಏನು ಮಾಡ್ತಾನಂದ್ರೆ ಸಜ್ಜನರ, ಅದೇ ಎರಡು ಹೇಳಿದನ, ಸಜ್ಜನರ ಅವಿದ್ಯ, ಸಜ್ಜನರಲ್ಲಿ ಇರುವಂತ ಅವಿದ್ಯ, ಅವಿದ್ಯಾ ಪಂಚಪರ್ವಣಿ, ಐದು ರೀತಿಯಾದ ಈ ಅವಿದ್ಯೆಗಳನ್ನ ತೆಗಿತಾನೆ, ಛೇದಿಸುವ. ಸೊ ಅವಿದ್ಯೆಯನ್ನ ತೆಗಿತಾನೆ, ಅವಿದ್ಯಾ ಛೇದಿಸುವ. ಸೊ ಛೇದನೆ ಮಾಡುವಂತ ಈ ರೂಪಗಳು ಇಲ್ಲಿ ಹೇಳಿದು, ಛೇದಿಸುವ ತ ತಾಮಸರಿಗೆ ಇವನೇ ಏನು ಮಾಡ್ತಾನೆ ಅದನ್ನ ಕೊಡ್ತಾನೆ. ಇಲ್ಲಿ ತಾಮಸರಿಗೆ ಈ ಐದು ಅಜ್ಞಾನಗಳನ್ನ, ಅವಿದ್ಯೆ ಐದು ಅವಿದ್ಯೆಗಳನ್ನ, ಅವಿದ್ಯೆಯಲ್ಲಿ ಇರುವಂತಹ ಪಂಚಪರ್ವವನ್ನ ಅಕಾರ್ಡಿಂಗ್ಲಿ ಹಿ ಗಿವ್ಸ್ ಟು ಅಯೋಗ್ಯರಿಗೆ ಕೊಡ್ತಾನ. ಯೋಗ್ಯರಿಗೆ ಆ ನೆನಪನ್ನ ಕೊಟ್ಟು, ತನ್ನ ನೆನಪನ್ನ ಕೊಟ್ಟು, ನಮಗೆ ಹೇಗೆ ಹೋಗುತ್ತೆ, ನಮ್ಮಲ್ಲಿ ಅವಿದ್ಯೆ ಇದೆ ಹೇಗೆ ಹೋಗುತ್ತೆ ಅಂದ್ರೆ, ಈ ಒಂದು ವಿಶೇಷವಾದ ರೂಪವನ್ನ ಸ್ಮರಣೆ ಮಾಡಿದ್ರೆ ಆ ಸ್ಮರಣೆಯಿಂದ ಆ ಒಂದು ಅವಿದ್ಯೆ ಹೋಗುತ್ತ ಅಂತ ಹೇಳ್ತಾರೆ. ಅವಿದ್ಯೆ ಛೇದಿಸುವ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ. ಯಾರ್ಯಾರ ಸಾಧನೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹೇಗೆ ಆಗಬೇಕೋ ಆಯಾ ಕಾಲದಲ್ಲಿ ಆಯಾವುದನ್ನ ಮಾಡಿ ಮಾಡಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಇನ್ನು ಕೆಲವು ಅಂಶಗಳು. ಒಂದು ಏನಂಶ ಅಂದ್ರೆ ಈ ರೂಪ ಹೇಗಿರುತ್ತೆ ಅಂತ, ಈ ರೂಪದ ಹೇಗಿರುತ್ತೆ ಎಂಬುದನ್ನ ತಂತ್ರಸಾರ ಸಂಗ್ರಹದಲ್ಲಿ ಈ ರೂಪದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದು ಹೇಗಿರುತ್ತೆ ಅಂದ್ರೆ ಕೃದೋಲ್ಕ, ಮಹೋಲ್ಕ, ವೀರೋಲ್ಕ, ಜ್ಯೂಲ್ಕ, ಸಹಸ್ರೋಲ್ಕ. ಈ ರೂಪಗಳಿಗೆ ಕಾಮನ್ ಆಗಿರೋದು ಬಂದು ಚಕ್ರ, ಶಂಖ, ವರ, ಅಭಯ. ನಾಲ್ಕು ಕೈಲಿ ನಾಲ್ಕು ಆಯುಧಗಳನ್ನ ಧರಿಸಿದ್ದಾನೆ. ಆಮೇಲೆ ಇವನು ಬಣ್ಣ ಹೇಗಿದೆ ಅಂದ್ರೆ ಉದಿಸುವ ಸೂರ್ಯನಂತೆ ಮೂಲನಾರಾಯಣನ ಬಣ್ಣವನ್ನು ಕೊಟ್ಟಿದ್ದಾರೆ. ಎಕ್ಸೆಪ್ಟ್ ವೀರೋಲ್ಕ. ವೀರೋಲ್ಕನ ಬಣ್ಣ ಹೇಗೆ ಅಂದ್ರೆ ಒಂದು ಕಪ್ಪು ಅಂದ್ರೆ ಕೃಷ್ಣವರ್ಣ ವೀರೋಲ್ಕನಿಗೆ ಮಾತ್ರ ಕೊಟ್ಟು ಉಳಿದವರು ಎಲ್ಲರಿಗೇನು ಬಣ್ಣ ಯಾವುದು ಅಂದ್ರೆ ಆ ಒಂದು ನಾರಾಯಣ ಮೂಲ ರೂಪಕ್ಕೆ ಇರುವಂತ ಆದಿತ್ಯ ವರ್ಣ. ಉದಿಸುವ ಸೂರ್ಯದಂತೆ ಬಣ್ಣವೂ ಇದೆ, ಪ್ರಕಾಶನು ಸೂರ್ಯ ಪ್ರಕಾಶ, ಎರಡು ಪ್ರಕಾಶ ಇಟ್ಕೋಬೇಕು, ಬಣ್ಣನು ಅದನ್ನೇ ಇಟ್ಕೋಬೇಕು. ಸೊ ಇದು ಚಕ್ರ, ಶಂಖ, ವರ, ಅಭಯ ಈ ಚಿಂತನೆ. ಆಯುಧಗಳ ಚಿಂತನೆ ಅಂದ್ರೆ ಆಯುಧ ಭಗವಂತನಿಗೆ ಬೇಕಾಗಿಲ್ಲ, ಆಯುಧ ಅವನು ಧರಿಸಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಇದನ್ನ ಧರಿಸಿದ್ದಾನೆ ಅಂತ ಆ ತರ ಚಿಂತನೆ ಮಾಡಬೇಕು. ಇದು ತಂತ್ರಸಾರ ಸಂಗ್ರಹದಲ್ಲಿ ಬರುತ್ತೆ. ಇದನ್ನೇ ಗಂಡಸರು ಅವರು ನಾರಾಯಣ ಅಷ್ಟಾಕ್ಷರ ಮಂತ್ರ ಮಾಡುವಾಗ ಇದನ್ನ ಅಂಗನ್ಯಾಸವಾಗಿ ಇಟ್ಟುಕೊಂಡು ಒಂದು ಹೃದಯದಲ್ಲಿ ಇಟ್ಟುಕೊಳ್ತಾರೆ, ಶಿಖದಲ್ಲಿ ಇಟ್ಟುಕೊಂಡು ಮಾಡ್ತಾರ ಅವರು. ಸೊ ಇದು ನಾವು ಚಿಂತನೆ, ಈ ರೂಪದ ಚಿಂತನೆ, ಈ ಆಯುಧದ ಚಿಂತನೆ, ಇದ್ದು ಮಾಡುವಂತ ಕೆಲಸಗಳ ಚಿಂತನೆ ಮಾಡಿದ್ರೆ ನಮ್ಗೆ ಅಜ್ಞಾನ ಹೋಗತ್ತೆ ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು.